ಕ್ವಶನ್ ಇದು. ಇನ್ನಂತರ ಎಷ್ಟು ಜನ ಇದ್ದೀರಿ? ಬಹುಶಃ ಆಗಿನ ಕಾಲಕ್ಕೇನಾದರೂ ನಿಮ್ಮಿರುದವರು ಆಧುನಿಕರಂತ ನಮ್ಮಂತರ ತಗೊಂಡ್ಬಿಟ್ಟಿದ್ರೆ ನಾನು ಒಬ್ಬನೇ ಒಬ್ಬನು ಅಂತ ಹೇಳ್ಬಿಡ್ತಿದ್ದಪ್ಪ. ನಾನು ಒಬ್ಬನೇ ಹನುಮಂತ, ಈಗಾಗಲೇ ಹನುಮಂತ ಒಬ್ಬನೇ ಇರೋ ತಮಾಷೆ ಅಂದರೆ ಆ ಮಟ್ಟದ ವ್ಯಕ್ತಿ ಇನ್ಯಾರೂ ಇಲ್ಲ. ಆದರೆ ಹನುಮಂತನ ಉತ್ತರ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಹನುಮಂತನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹೇಳಿದ್ದೆ. ಹನುಮಂತ ಹೇಳಿದನಂತೆ, ಸುಗ್ರೀವ ನೋಡು ರಾಮಣ, ನನ್ನಷ್ಟು ಎಷ್ಟು ಜನ ಇದ್ದಿ ಅಂತ ಕೇಳ್ತೀಯಲ್ಲ, ಒಂದು ಮಾತು ಹೇಳ್ತೇನೆ ಕೇಳು. ಇಡೀ ರಾಮದೇವರ ಸನ್ನಿಧಾನದೊಳಗೆ ನನ್ನ ವಿಷಯ ನಿನಗೆ ಗೊತ್ತಾಯ್ತಲ್ಲ, ನಾನು ಎಂಥವನು ಗೊತ್ತಾ? ಮತ್ತಃ ಪ್ರತ್ಯವರಹ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಇಡೀ ನಮ್ಮ ಸುಗ್ರೀವನ ಸೈನಿಕರಲ್ಲಿ ರಾಮನ ದಾಸರೊಳಗೆ ಅತ್ಯಂತ ಕಡಿಮೆ ಅಂದರೆ ನಾನೇ ಅಂತ ಹೇಳಿಬಿಟ್ಟು, ನಾನೇ ಮಿನಿಮಮ್ ಸಾಮರ್ಥ್ಯ ನಂದು, ಉಳಿದವರು ನನಗಿಂತ ಮೇಲಿದ್ದಾರೆ ಅಂತ ಹೇಳಿಬಿಟ್ಟು ರಾವಣನ ಗತಿ ಏನಾಗ್ಬೇಕು ಲೆಕ್ಕ ಹಾಕಿ. ಈತನ ನೋಡೇ ತಲೆ ಕೆಟ್ಟು ಹೋಗಿದ್ದೆ ಅವನಿಗೆ. ನಾನು ಲೋಯೆಸ್ಟ್, ಯಾರು ಕಳಿಸ್ತಾರೆ, ಯಾರು ಕಳಿಸ್ತಾರೆ, ಲೋಯೆಸ್ಟ್ ರೈಟ್ ವಾಚ್ಮನ್ ಕಳಿಸ್ದಾಗ ಆಟ ಮುಗಿಯೋ ಹೊತ್ತು ರೈಟ್ ವಾಚ್ಮನ್ ಕಳಿಸ್ದಾಗ ಆತಾಯ್ತು. ಇವತ್ತು ನಾನು ಕಳಿಸಿರೋದು ಯಾತಕ್ಕೆ ಗೊತ್ತಾ? ನಾನು ಅತಿ ಕಡಿಮೆ ಅಂತ ಕಳಿಸಿದಾನಷ್ಟೇ ರಾವಣ. ರಾಮ ಎಂಥ ಸಾಮರ್ಥ್ಯ ಇದ್ವೋ, ಈ ಅನುಸಂಧಾನ ಯಾತಕ್ಕೆ ಬಂತು? ಹನುಮಂತ ಸುಳ್ಳು ಹೇಳಿಲ್ಲ, ರಾಮನ ಜೊತೆಗಿದ್ದರೆ ಎಲ್ಲರೂ ಮೇಲೆ ಹೋಗ್ಬಿಡ್ತಾರೆ ಅಂತ. ರಾಮ ಹಿಡಿದ ಅಂದರೆ ಹುಲ್ಲು ಕಡ್ಡಿ ಮೇಲೆ ಹೋಗುತ್ತೆ, ರಾಮ ಬಿಟ್ಟ ಅಂದರೆ ಯಾರು ಏನು ಬ್ರಹ್ಮ ಹೇಳ್ತಾರೆ, ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದ ಯಸ್ಸುರಾಹ. ಹನುಮಂತನ ಜೀವನದ ಶ್ರೇಷ್ಠತೆಗೆ ಅದೇ ಕಾರಣ, ಅನುಸಂಧಾನ ಕಾರಣವಾಯಿತು. ಈ ಮಾತನ್ನು ಅರ್ಥ ಮಾಡಿಕೊಂಡು ನಾವು ದೇವರಲ್ಲಿ ಭಕ್ತಿ ಮಾಡಿದರೆ, ಭಕ್ತ್ಯುಪಹೃತಮಶ್ಯಾಮಿ ಪ್ರಯತಾತ್ಮನಃ, ನಾನು ಅವನು ಇಂದ್ರಿಯ ನಿಗ್ರಹ ಹೊಂದಿರಬೇಕು, ಭಕ್ತಿ ಮಾಡಬೇಕು. ಅವನು ಕೊಡೋದು ನನ್ನ ಮುಖ್ಯ ಅಲ್ಲ, ಕೊನೆಗೆ ಏನು ಕೊಡೋದು ಬೇಡ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಅಂತ ನಮ್ಮ ಶಾಸ್ತ್ರ ಹೇಳುತ್ತದೆ. ನಿಮ್ಗೆ ಕೊಡ್ಲಿಕ್ಕೆ ನೀರಿಲ್ಲ ಹೋದಲ್ಲೋ, ಹೂವಿಗೆ ಇಲ್ವಲ್ಲ, ಯೋಚನೆ ಮಾಡಬೇಡಿ, ಮನಸ್ಸಲ್ಲಿ ಕೊಟ್ಟೆ ಅಂದ್ಕೊಂಡ್ಬಿಡಿ ಸಾಕು ಅಂತಾರೆ. ಕೊಟ್ಟೆ ಅಂದ್ಕೊಂಡ್ಬಿಡಿ, ಇದಕ್ಕೆ ಮಾನಸ ಪೂಜೆ ಅಂತ ಹೇಳ್ತಾರೆ. ಮಾನಸಿಕ ಪೂಜೆ ಅಂದ್ರೆ ಅದೇ, ದೇವರಿಗೆ ಚಿನ್ನದ ಆಸನ ಕೊಟ್ಟಿದ್ದೇನೆ ಅಂದ್ಕೊಂಡ್ಬಿಡೋದು ಅಷ್ಟೇನೆ. ಕುಂತ ದೇವರು ಕೂತಿದ್ದಾನೆ ಅಂದ್ಕೊಳ್ಳೋದು, ಅಭಿಷೇಕ ಮಾಡ್ತಿದ್ದೇನೆ. ಈ ಅನುಸಂಧಾನಕ್ಕೆ ದೇವರು ಪ್ರೀತನಾಗ್ತಾನಂತೆ. ಬಹುಶಃ ಇದು ದೇವರ ಪೂರ್ಣತೆಗೂ ಒಂದು ಸಂಕೇತ, ಅವನ ಕಾರುಣ್ಯಕ್ಕೂ ಸಂಕೇತ. ಅಂಥ ಪರಮಾತ್ಮ, ಅಂಥವನ ಆರಾಧನೆ. ಈ ರೀತಿ ಯಾವ ದೇವತೆಗಳು ಹೇಳಿಲ್ಲ, ವಿಷ್ಣು ಮಾತ್ರ ಸತ್. ಅಷ್ಟು ಸುಲಭ ಅಂತ ತಾನು ಒಬ್ಬನೇ ಹೇಳಿದ್ದಾನಾದ್ದರಿಂದ ಆತನ ಆರಾಧನೆ ಮಾಡಬೇಕು. ಅರ್ಜುನ, ಅದು ಪರಮಾತ್ಮ ಹೇಳಿದ್ದಿಷ್ಟೇ, ನೀನು ಏನೆಲ್ಲ ಮಾಡ್ತೀಯಲ್ಲ ಅದನ್ನ ಕೃಷ್ಣಾರ್ಪಣ ಅನ್ನುವಷ್ಟು. ಸಂಧ್ಯಾವನ್ನೇ ಮಾಡ್ತಿ ಕೃಷ್ಣಾರ್ಪಣ ಅನ್ನು, ಪೂಜೆ ಮಾಡ್ತಿ ಕೃಷ್ಣಾರ್ಪಣ ಅನ್ನು, ಏಕಾದಶಿ ಮಾಡು ಕೃಷ್ಣಾರ್ಪಣ ಅನ್ನು, ವೈಶ್ವದೇವ ಮಾಡು ಕೃಷ್ಣಾರ್ಪಣ ಅನ್ನು, ಸತ್ಯ ಹೇಳು ಕೃಷ್ಣಾರ್ಪಣ ಅನ್ನು, ಧರ್ಮ ಹೇಳು ಕೃಷ್ಣಾರ್ಪಣ ಅನ್ನು. ಇದು ಪರಮಾತ್ಮ ಹೇಳಿದ್ದು. ಹಾಗೆ ಮಾಡಲಿಲ್ಲ, ಸಂಧ್ಯಾ ವಂದನೆ ಕೃಷ್ಣಾರ್ಪಣ, ದೇವ್ರ ಪೂಜೆನೂ ಕೃಷ್ಣಾರ್ಪಣ, ಸತ್ಯ ಅದ ಎಲ್ಲ ಕೃಷ್ಣಾರ್ಪಣನೇ. ಇದು ಫಜೀತಿಯಾಗಿ ಪರಮಾತ್ಮ ಸಂಧ್ಯಾ ವಂದನೆ ಮಾಡಿ ಕೃಷ್ಣಾರ್ಪಣ ಅಂದ. ಇದು ಸಂಧ್ಯಾ ವಂದನೆ ಕೃಷ್ಣಾರ್ಪಣ ಮಾಡಿದ ಜನ ಬೇಕಾದ ಸಿಕ್ತ. ಅದನ್ನು ಪರಮಾತ್ಮ ಹೇಳಿದ್ದು, ಡೂ ಸಮಥಿಂಗ್, ಅದನ್ನು ಕೃಷ್ಣಾರ್ಪಣ ಅನ್ನಷ್ಟೇ. ಯತ್ ಕರೋಷಿ ಯತ್ತೆತ್ತಂಬುದಕ್ಕೆ ಅರ್ಥ ಯದ್ ವಿಹಿತಂ ಕರೋಷಿ ಅಂತ, ಅದಕ್ಕೆ ಅರ್ಥ ನತು ಅವಿಹಿತಂ. ಕೆಲವು ಜನ ಅತಿರೇಕ ಮಾಡ್ಕೊಂಡವರು ಉಂಟು. ನೋಡಯ್ಯ, ಶ್ರೀಕೃಷ್ಣ ಹೇಳಿದ್ದಾನೆ ಈ ಕ್ಲಬ್ನಲ್ಲಿ ಕೂತ್ಕೊಂಡು ಕೃಷ್ಣಾರ್ಪಣ ಅನ್ನಯ್ಯ ಅಂತ ಹೇಳೋರು ಇದ್ದಾರೆ, ಪಾಪ ಹೆಂಡ ಕೊಡುಕದ ಕೃಷ್ಣಾರ್ಪಣ ಅಂತ ಹೇಳೋದಿದ್ದಾರೆ. ಅದಲ್ಲ, ಯತ್ಯತ್ ಕರ್ತವ್ಯಂ ತತ್ಕೃತ್ವ ನೀನು ಕೃಷ್ಣಾರ್ಪಣ ಅನ್ನು, ಮಾಡಬೇಕಾದ್ದನ್ನು ಮಾಡಿ ಕೃಷ್ಣಾರ್ಪಣ ಅನ್ನು, ಬಿಡಬೇಕಾದ್ದನ್ನು ಬಿಟ್ಟು ಕೃಷ್ಣಾರ್ಪಣ ಅನ್ನು. ಇಲ್ಲೇ ಜನ ಮೋಸ ಹೋಗಿರೋ ಪರಮಾತ್ಮ ಮಾತನ್ನು ಒತ್ತಿ ಮುಂದೆ ಆ ಮಾತು ಇಲ್ಲೇ ಬರುತ್ತೆ, ನಾನು ಸ್ಪಷ್ಟೀಕರಣ ಭಗವಂತನೇ ಕೊಟ್ಟು ಬಿಡ್ತಾನೆ. ಈ ರೀತಿ ನೀನು ಬದುಕಿದರೆ ಶುಭ ಅಶುಭ ಫಲ ಈ ರೇವಂ ಮೋಕ್ಷಸೇ ಕರ್ಮ ಬಂಧನ ಇಹಿ. ಆಗ ಶುಭ ಅಶುಭ ಅಂತಕ್ಕಂಥ ಕರ್ಮ ಬಂಧನ ನನಗೆ ಬರೋದೇ ಇಲ್ಲ. ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೇಶ್ಯಸಿ. ಸನ್ಯಾಸ ಯೋಗದಿಂದ ಕೂಡಿದವನಾಗಿ ನನ್ನ ಬಳಿಗೆ ಬರ್ತೀಯ ಅರ್ಜುನ, ಯಾವ ಗೊಂದಲವೂ ನಿನಗೆ ಇಲ್ಲ. ನನ್ನ ಬಳಿಗೆ ಬಂದ ಮೇಲೆ ಮತ್ತೆ ಹುಟ್ಟೋ ಪ್ರಸಕ್ತಿನೇ ಇಲ್ಲ. ಅನಾವೃತ್ತಿ ಶಬ್ದ ತರಾವೃತ್ತಿ ಶಬ್ದ. ಇದು ಭಗವಂತನ ವಿಶಿಷ್ಟವಾದಂಥ ನಿರೂಪಣೆ. ಇನ್ನೂ ಮುಂದುವರಿಸಿ ಹೇಳ್ತಾನೆ ಅರ್ಜುನ, ಇದು ಕೃಷ್ಣ, ನನಗೊಂದು ಸಂಶಯ ಬರ್ತಾ ಇದೆ. ನೀನು ಮೊದಲೇ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಟೈಪ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀ ಏನು ಗತಿ? ಯಾರಿಗೆ ಗೊತ್ತು ನೀನು? ಇವ್ರಿಗೆ ಇನ್ನೇ ಕೊಡಬೇಕು, ಇಂಟರ್ವ್ಯೂ ಕರೆದಿರ್ತಾರೆ ಫಿಕ್ಸ್ ಮಾಡಿಬಿಟ್ಟಿರ್ತಾರಾಗಲಿ, ಆ ರೀತಿ ಮಾಡ್ಕೊಂಡಿದ್ದೀಯಾ ಅಂತ ಪ್ರಶ್ನೆ ಅದು. ದೇವರ ಬಗ್ಗೆ ದೇವರೇ ಹೇಳ್ತಕ್ಕಂಥ ಮಾತಿದು ಒಂದು. ಸಮೋಹಂ ಸರ್ವಭೂತೇಶು ನಮೇ ದೇಶ್ಯೋಸ್ತಿ ಪ್ರಿಯ, ನಮೇ ದೇಶ್ಯ ಅಸ್ತಿ ನ ಪ್ರಿಯ. ಈ ಶ್ಲೋಕ ಕೇಳಿದರೆ ದೇವರ ಬಗ್ಗೆ ಎಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಅರ್ಜುನ, ಸಮೋಹಂ ಸರ್ವಭೂತೇಶು, ಎಲ್ಲ ಪ್ರಾಣಿಗಳ ಬಗ್ಗೆ ಸಮವಾಗಿದ್ದೇನೆ, ನಿಷ್ಪಕ್ಷಪಾತಿಯಾಗಿದ್ದೇನೆ, ನನಗೆ ಪಕ್ಷಪಾತಾದಿಗಳೇ ಇಲ್ಲ ಅಂತ ಹೇಳಿಬಿಡ್ತಾ. ನಮೇ ದೇಶ್ಯೋಸ್ತಿ ಕಶ್ಚನ, ನನಗೆ ದ್ವೇಷಿ ಅಂತ ಒಬ್ಬನೂ ಇಲ್ವ, ನನಗೆ ದ್ವೇಷಿ ಅಂತ ಒಬ್ಬನಿಲ್ಲ, ಅನ್ವಾಂಟೆಡ್ ಫೆಲೋ ಅಂತ ಯಾರೂ ಇಲ್ಲ, ನನಗೆ ಬೇಕಾದವನಂತೂ ಯಾರೂ ಇಲ್ಲ ಅಂತ ಹೇಳಿಬಿಡ್ತಾ. ಇದು ದೇವರ ಅತ್ಯಂತ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ದ್ವೇಷ್ಯ ಅಂತಿಲ್ಲ, ಪ್ರಿಯ ಅಂತ ಇಲ್ಲ, ನಾನು ಸಮ. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪದ ಸಮ, ತಾನೇ ಹೇಳಿದ ಅರ್ಥ ಇದು ಸಮಸ್ಯೆ. ಅದು ಯುಜ್ಞಾರು ಸಮ ಅಂತ ಕರ್ಕೊಂಡಿಲ್ಲ, ವಿಷ್ಣು ಒಬ್ಬನಿಗೆ ಸಮ ಅಂತ ಹೆಸರು. ಎಂಥವನು ಪಾರ್ಶಿಯಲ್ ಆಗಿಬಿಡ್ತಾನೆ, ಬಿಡೋದಿಲ್ಲ. ನಾವು ಸ್ವಲ್ಪ ರಿಲೇಟಿವ್ಲಿ ಇಂಪಾರ್ಶಿಯಲ್ ಅಂತ ಹೇಳ್ಬೋದೇ ಹೊರತು ಅಬ್ಸಲ್ಯೂಟ್ಲಿ ಇಂಪಾರ್ಶಿಯಲ್ ಪರಮಾತ್ಮ ಒಬ್ಬನೇನೆ. ಸಮಹ ಭಾಗವತ ಸಪ್ತಮಸ್ಕಂದ ಶುರುವಾಗದೆ ಪದದಿಂದ ಸಮಹ ಪ್ರಿಯ ಸುಹೃದ್ ಬ್ರಹ್ಮನಂತೇಳಿ ಶುರುವಾಗ ನಾನು ಸಮ, ನನ್ನಲ್ಲಿ ಯಾರಲ್ಲೂ ಕೂಡ ನನಗೆ ಪ್ರಿಜುಡಿಸಿಲ್ಲ ಅಂತ ಅರ್ಥ. ನಾ ಯಾರಲ್ಲೂ ನನಗೆ ಇವನು ಫೇಲ್ ಮಾಡಬೇಕು ಅಂತಿಲ್ಲ, ಇವನು ಪಾಸ್ ಮಾಡಬೇಕು ಅಂತಿಲ್ಲ, ಮತ್ತೆ ಸುಮ್ಮನೆ ಏನಾರ ಮಾಡಿಬಿಡ್ತೀಯಾ, ಇಲ್ಲ ಇಲ್ಲ. ನಾ ಏನು ಮಾಡ್ತೇನೆ, ಏ ಭಜಂತಿತು ಮಾಂ ಭಕ್ತ್ಯ, ಅವರೆಲ್ಲ ಕೂಡ ನಾ ಅವರು ಅದನ್ನ ಏನು ಮಾಡ್ತೇನೆ, ತೇ ಮಯಿ, ಅವ್ರು ನನ್ನಲ್ಲಿರ್ತಾರೆ, ನಾನು ಅವ್ರು ಸೇರ್ಕೊಂಡ್ಬಿಡ್ತೇನೆ ಅಷ್ಟೇ. ಅವರಲ್ಲಿ ನಾ ಅವರ ವಶನ ನಾನಾಗಿ ಬಿಡ್ತೇನೆ, ನನ್ನ ವಶ ಅವರಿರ್ತಾರೆ. ಇದು ಭಗವಂತ ಕೊಟ್ಟ ಸಂದೇಶ ಇದು. ಅಂದರೆ ಮತ್ತೆ ಕಾಮನ್ ಫ್ಯಾಕ್ಟ್ರಿ ಯಾವುದೀಗ? ಮತ್ತೆ ಏನು ಮಾಡಿದರೆ ಕೊಡ್ತೇ ಅಂದರೆ, ಏ ಭಜಂತಿತು ಮಾಂ ಭಕ್ತ್ಯ, ಏ ಭಜಂತಿತು ಮಾಂ ಭಕ್ತ್ಯ, ನಾನು ನೋಡೋದು ಭಕ್ತಿ ಮಾತ್ರ. ಭಕ್ತಿ ಮಾಡಿದನೋ ಅವನು ಏನಾದರೂ ಆಗಿರಲಿ, ನಾನು ಸದ್ಗತಿ ಕೊಟ್ಟೇ ಕೊಡುತ್ತೇನೆ. ಭಕ್ತಿ ಮಾಡಲಿಲ್ಲವೋ ಅವನು ಏನಾದರೂ ಮಾಡಿರಲಿ, ಸದ್ಗತಿ ಕೊಡೋದೇ ಇಲ್ಲ. ಒಬ್ಬ ಮೇಷ್ಟ್ ಹೇಳ್ತಾನೆ ನೋಡ್ರಿ, ಮೇಷ್ಟ್ ಹುಡುಗರು ಪಾಠ ಹೇಳ್ತಾನೆ ನೋಡಿ, ನಿಮ್ಮಲ್ಲಿ ಯಾರು ನನಗೆ ಬೇಕಾದವರಲ್ಲ, ಯಾರು ಬೇಡವಾದವರು ಅಲ್ಲ, ಐ ಟೋಟಲಿ ನ್ಯೂ ಪರ್ಸನ್. ನಾನು ಊರೇ ಬೇರೆ, ನಾನು ದೇಶನೇ ಬೇರೆ. ಯಾರು ನಿಮ್ಗೆ ಯಾರು ಚಿಕ್ಕ ದೊಡ್ಡ ಮಕ್ಕಳು ಯಾರು ಇದರೊಳಗಿಲ್ಲ, ನಮ್ಮ ಶತ್ರುಗಳ ಮಕ್ಕಳು ಯಾರೂ ಇಲ್ಲ. ಯು ಆರ್ ಆಲ್ ಈಕ್ವಲ್ ಟು ಮೀ ಅಂತ ಹೇಳ್ಬಿಟ್ಟು, ಯು ಆರ್ ಆಲ್ ಒನ್, ಯು ಆರ್ ಆಲ್ ಈಕ್ವಲ್ ಟು ಮೀ ಅಷ್ಟೇ. ಕುಡಿ ಮೇಷ್ಟು ಖುಷಿಯಾಗಿಬಿಡುತ್ತೆ, ಬಿಡಿ ಮೇಷ್ಟು ಬಾಡಿ ಒಳ್ಳೆಯವ್ನು ಸಿಕ್ಕ ಅಂತ ತಿಳ್ಕೊಂಡು ಎರಡು ಬರೀ ಪೇಪರ್ ಕೊಟ್ಟು ಹೊರಟ್ಬಿಡ್ತಾರೆ ರೆಡಿ ಅಂತ ಹೇಳ್ಬಿಟ್ಟು ಬರೀ ಪೇಪರ್ ಕೊಟ್ಟು ಫೇಲ್ ಮಾಡಿ. ಏನು ಸರ್ ಅಷ್ಟೊಂದು ಹೇಳಿದ್ರೆ ಅವತ್ತಿನ ದಿವಸ, ನೀವು ಯಾರು ದ್ವೇಷಗಳಿಲ್ಲ ನನಗೆ, ಎಲ್ಲರ ಒಂದೇ ಅಂತ ಹೇಳಿಬಿಟ್ಟಿದ್ದೀರಿ. ಅವನಿಗೆ 100 ಕೊಟ್ಟಿದ್ದೀರಿ, ನಾವು 0 ಕೊಟ್ಟಿದ್ದೀರಿ ಅಂತ ಕೇಳಿದರೆ ಅದಕ್ಕೆ ನಾನು ಒಂದು, ನಾವೆಲ್ಲ ಒಂದೇ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದೇ ಅಂತ ಹೇಳಿ ಅರ್ಥ ಆಗಲಿಲ್ಲ. ನಾನು ನಿಮ್ಮಲ್ಲಿ ಯಾವ ಪಕ್ಷಪಾತ ಮಾಡೋದಿಲ್ಲ, ನೀವು ಸರಿಯಾಗಿ ಬರೆದ್ರೆ 100 ಕೊಡ್ತೇನೆ. ಕೆಲವು ಮೇಷ್ಟ್ರು ಇರ್ತಾರೆ 100 ಏನು ಮಾಡಿದ್ರು ಕೊಡೋದಿಲ್ಲ ಅವರು, ಯಾಕೆ ಗೊತ್ತಾ, ಅವ್ರು ತಗೊಂಡಿರೋದಿಲ್ಲ ಅದರಿಂದ. ಅಂತ ಮೇಷ್ಟ್ರು ಇರ್ತಾರೆ, ತಮ್ಮ ಮೇಷ್ಟ್ರು ಇದ್ದಾವೆ. ಎಷ್ಟಾದ್ರು ಬೇರೆ 35 ಮೇಲೆ ಕೊಡ್ತಾ ಇದ್ದಿಲ್ಲ, ಅವ್ರು 35 ಕೊಟ್ಟಾಗ ಬೃಹಸ್ಪತಿ ಅಂತಾನೆ ಅರ್ಥ. ಯಾಕೆ ಅಂತ ಕೇಳಿದ್ರೆ, ಸಾರ್ ಅವ್ರು ಎಷ್ಟು ಪಾಠ ಆಗಿರೋ 35 ಬ್ಯಾಗ್ರಿ, ಎಲ್ಲಾ ಸ್ಟೆಪ್ನಲ್ಲೂ ಪರಮಾವಧಿ 35 ತಗೊಂಡಿರೋದು. ಪಾಪ ತನ್ನ ಶಿಷ್ಯರು ಯಾರು ಮುಂದೆ ಹೋಗೋದು ಅವ್ನು ಇಷ್ಟನೇ ಇಲ್ಲ, ಅದರಿಂದ ಅಷ್ಟೇ ಕೊಡೋದು. ಆದರೆ ಪರಮಾತ್ಮ ಎಂಥವನು ಗೊತ್ತಾ, ನೀವು ಏನು ಬರೀತೀರೋ ಅಷ್ಟು ಕೊಡ್ತೇನೆ. ಅದಕ್ಕೆ ಇಂಪಾರ್ಷಿಯಲ್ ಅಂತ ಕರೀತಾರೆ, ಸಮ ಶಬ್ದಕ್ಕೆ ಅಪಾರ್ಥ ಮಾಡ್ಕೊಂಡವರಿದ್ದಾರೆ. ಭಾಗವತ ಕೇಳಿ, ಹಿರಣ್ಯಕಶಿಪು ನೋಡಿದ್ರೆ ಭಗವಂತನ ದ್ವೇಷಿ, ಪ್ರಹ್ಲಾದ ಆತನ ಮಗ. ದೇವರು ಏನು ಮಾಡಬೇಕಾಗಿತ್ತು, ಯಾರು ಬೈತಾರಲ್ಲ ಅವ್ರ ಫ್ಯಾಮಿಲಿ ಕಂಡ್ರೆ ನಮಗೆ ಆಗೋದಿಲ್ಲ, ಅವ್ರ ರಿಲೇಟಿವ್ ಕಂಡ್ರೆ ಗೆಟ್ ಹೋಗ್ತದೆ, ಅವ್ರು ಅವ್ನು ಬೈತಿದ್ದ ನೋಡಿದ್ರಾ ಅಂತ ಹೇಳಿಬಿಟ್ಟು. ಆದರೆ ರಾಮದೇವರು ಮಾಡಿದ್ದೇನು, ನರಸಿಂಹ ಮಾಡಿದ್ದೇನು, ಪ್ರಹ್ಲಾದನನ್ನು ಯಾವ ಮಟ್ಟಕ್ಕೆ ಎತ್ತಾನೋ ಗೊತ್ತಾ, ಹರಿವರ್ಷ ಕಂಠಕ್ಕೆ ಅಧಿಪತಿ, ತನ್ನ ದರ್ಶನ ಕೊಡ್ತಾನೆ ಎತ್ತಿಬಿಡ್ತಾನೆ ಮೇಲಕ್ಕೆ, ತನ್ನ ಶತ್ರುವಿನ ಮಗನನ್ನ ಎತ್ತುತ್ತಾನೆ. ಯಾತಕ್ಕೆ, ನನಗೆ ದ್ವೇಷ ಅಂತ ಒಬ್ಬರಿಲ್ಲ, ನನಗೆ ಪ್ರಿಯ ಅಂತ ಒಬ್ಬರಿಲ್ಲ, ಭಕ್ತಿ ಮಾಡದೆ ಮೇಲೆ ಕೆತ್ತಿಬಿಟ್ಟೆ, ಅವ್ರ ಅಪ್ಪನ ಕೊಂದೆ ದ್ವೇಷ ಮಾಡಿದ. ಆದ್ದರಿಂದ ಈ ಕಥೆ ನಮಗೆ ಗೊತ್ತಾದರೆ ನಮ್ಗೆ ಖುಷಿಯಾಗುತ್ತೆ. ಕೆಲವರು ತಾನು ಏಕಾಶಿ ಮಾಡೋದಿಲ್ಲ ಸಾರ್, ಏನು ಉಪಯೋಗ ಇಲ್ಲ ಮಾಡಿ, ನಾನೇನೋ ಮಾಡ್ತೇನೆ, ನಮ್ಮಅಪ್ಪ ಮಾಡಿದ್ದಿಲ್ಲ, ನಮ್ಮ ತಾತ ಮಾಡಿದ್ದಿಲ್ಲ, ಆ ಸಿಟ್ಟಿಟ್ಕೊಂಡು ದೇವ್ರು ನನ್ನ ಕೈ ಬಿಟ್ಬಿಟ್ರೆ ಏನು ಮಾಡ್ಬೇಕು ಈ ಮಧ್ಯೆ, ಹೊಗೆ ಒಬ್ಬರು ಯಾರು ಕೇಳ್ತಾರೆ ಅಂತೇಳಿ. ಡೋಂಟ್ ವರಿ, ನಿಮ್ಮ ಅಪ್ಪ ತಾತ ಮಾಡಿಲ್ಲ ಹೋದಲ್ಲೋ ಹಾಳಾಗಿ ಹೋಗ್ಲಿ, ನೀನು ಮಾಡಯ್ಯ ಉದ್ಧಾರ ಮಾಡೇ ಮಾಡ್ತಾನೆ, ಪ್ರಹ್ಲಾದನ ಮಾಡಲಿಲ್ವ, ಈಗ ಯೋಚನೆ ಮಾಡಬೇಡಿ. ಇನ್ನೂ ಕೆಲವರು ಬುದ್ಧಿವಂತರು, ಹಾಗೆ ನಾನು ಮಾಡಿಬಿಡ್ತೇನೆ, ಮುಂದವ್ರು ಬಿಟ್ಬಿಟ್ರೆ ಪರವಾಗಿಲ್ವಾ, ಯೋಚನೆ ಮಾಡಬೇಡ, ನಿಮ್ಮ ಅಪ್ಪ ಅಮ್ಮ ಮಾಡಿರಬಹುದು, ನೀನು ಬಿಟ್ಟರೆ ನಿನ್ನ ಪನಿಷ್ ಮಾಡೇ ಮಾಡ್ತಾನೆ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಟೋಟಲಿ ಇಂಪಾರ್ಷಿಯಲ್. ಓ ಮೈಷಮ್ಯ ನಿರ್ಗೃಹಣೇನ ಸಾಪೇಕ್ಷತ್ವಾತ್ ತಥಾಚ ದರ್ಶಯತಿ. ಓಂ ಬ್ರಹ್ಮಸೂತ್ರದ ಅರ್ಥವನ್ನ ಪರಬ್ರಹ್ಮನಾದ ಕೃಷ್ಣ ತಾನೇ ಹೇಳ್ತಾನೆ ಎಂಬುದು ಭಾರಿ ವಿಶೇಷ. ಅರ್ಜುನ, ನನ್ನನ್ನು ಅವರು ನಾ ಹೊಂದಿದಂತೆ ಲೆಕ್ಕ ಅವ್ರ ಮಾತನ್ನು ನಡೆಸಿಕೊಡ್ತೇನೆ ನಾನು. ಮತ್ತೆ ವಿಭೀಷಣ ಯಾರು? ರಾವಣನ ಸಾಕ್ಷಾತ್ ತಮ್ಮ, ಸಾಕ್ಷಾತ್ ಹೆಂಡತಿಯನ್ನ ಕದ್ದವನ ತಮ್ಮ. ಅವನು ಶರಣಾಗತರಾಗಲಿಕ್ಕೆ ಅಂತ ಬಂದು ರಾಮದೇವರು ಏನ್ ಮಾಡಿದರಂತೆ, ಎಲ್ಲರೂ ಬೇಡ ಅಂದವರೇನೆ, ರಾಮದೇವರು ಕರ್ಕೊಂಡ್ಬರಿ ಅವನ್ನ, ಕರ್ಕೊಂಡು ಬನ್ನಿ ಅವನನ್ನ. ಅಲ್ಲ, ಅವನು ಯಾರು ತಮ್ಮ ಗೊತ್ತಾ, ಅದನ್ನ ಮುಖ್ಯ ಅಲ್ಲ, ಭಕ್ತಿಯಿಂದ ಬದ್ದೇನ ಸ್ವೀಕಾರ ಮಾಡ್ತೇನೆ ಅಷ್ಟೆ. ಕನಕದಾಸರು ಬರೀತಾರೆ, ಎಂಥ ಪರಮಾತ್ಮ ನೀನು, ನಿನ್ನ ಸತಿಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೆನೂತಾ, ನಿನ್ನ ನಂಬಿದ ಸಾರ್ವಭೌಮರಿಗಿನ್ನು ಇಹಪರ ಉಂಟು ಸದ್ಗುಣ ರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ಬಹುಶಃ ಇಷ್ಟು ಕರುಣಾಳು ಯಾರು ಸಿಗ್ತಾರೆ ಲೆಕ್ಕ ಹಾಕಿ? ಈ ಮಾತನ್ನು ಯೋಚನೆ ಮಾಡಿದರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ಮಾತನ್ನು ಒಪ್ಪಲೇಬೇಕು. ವಿಭೀಷಣ ಬರೀ ಕಾಪಾಡಲಿಲ್ಲ, ಆ ರಾವಣರನ್ನ ಕೊಂದ್ಮೇಲೆ ಅವನ ಪಟ್ಟಾಭ ಕಟ್ತಾ ಅವನ್ನೇ ಕುಡಿಸಿಬಿಡ್ತಾನೆ ಅದರೊಳಗೆ. ಅಷ್ಟೇ ಅಲ್ಲ, ಇವತ್ತಿಗೂ ವಿಭೀಷಣ ಇದ್ದಾನೆ, ಇದು ಆಶ್ಚರ್ಯ. ಇವತ್ತಿಗೂ ಅವನಿಗೆ ಆಯುಷ್ಯ ಕಲ್ಪಾಂತ ವಾಯುಹು, ಇಂಥ ಕರುಣೆ ಯಾರು ತೋರಿಸ್ತಾರೆ? ಸರ, ಓಲೆ ತಿನ್ಕೊಂಡು ಹೋಗಬಹುದು ಅಷ್ಟೇ ಕೊನೆ ಪಕ್ಷ. ಇದು ರಾಜ್ಯಗಿದ್ದ ಊಟಕ್ಕೆ ಬಂದು ಎಬ್ಬಿಸಿಬಿಡ್ತಾನೆ, ಬೈದವನ ಮನೆ ಬಂದು ಗಟ ಊಟ ಅಂತ ಹೇಳಿ ಊಟಕ್ಕೆ ಎಬ್ಬಿಸಿಬಿಡ್ತಾನೆ ಪಾಪ. ಇವನು ಹಾಕೋದೇ ಅದು ರಥದಡಿಗೆ ಬೇರೆ, ಅದಕ್ಕೆ ಎಬ್ಬಿಸಿಬಿಡ್ತಾನೆ ಪುಣ್ಯಾತ್ಮ ಅಂತ ಕೇಳಿದರೆ, ಇನ್ನು ಸ್ವೀಟ್ ಆಗಿರೋ ಹಾಕ್ತಾನೆ ಇವನು. ಆದರೆ ಪರಮಾತ್ಮ ರಾಜ್ಯ ಕೊಡ್ತಾನೆ, ಆಯುಷ್ಯವನ್ನು ಕೊಡ್ತಾನೆ, ಪ್ರೀತಿಯನ್ನು ಕೊಡ್ತಾನೆ, ಪಾಂಡವರ ಜೊತೆ ಭೇಟಿ ಮಾಡಿಸ್ತಾನೆ, ರಾಷ್ಟ್ರೀಯ ಕಾಲ ಕಾಣಿಕೆ ಇಸ್ಕೊತಾನೆ, ಅವನಿಂದ ಬರಹಾಗ ಮಾಡ್ತಾನೆ. ಏನು ಕರುಣ ನಿಧಿಯೋ ಹರಿ, ದೇವರ ಬಗ್ಗೆ ದೇವರೇ ಹೇಳ್ಕೊಂಡ ಮಾತುಗಳಾದ್ರಿಂದ ಕೆಲವು ಏನೋ ಹೇಳ್ತಾರೆ ದೇವ್ರ ಬಗ್ಗೆ, ಮೋಸ ಮಾಡಿ. ದೇವ್ರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದು ಒಂದು. ದೇವ್ರ ಬಗ್ಗೆ ತುಂಬ ಹೆದರ್ಸ್ತಾರಲ್ಲ, ಅವ್ರ ಬಗ್ಗೆ ಹೇಳಿ. ದೇವ್ರು ಹೇಳಿದ್ದನ್ಬಿಡಯ್ಯ, ನೀವೇನೆ ಹೇಳೋದು ಪ್ರಶ್ನೆ ಇಲ್ಲ. ಭಗವದ್ಗೀತೆ ಓದಿದ್ರೆ ಈ ಧೈರ್ಯ ಬರುತ್ತೆ ನಮ್ಗೆ. ಅರ್ಜುನ, ಇಷ್ಟೆಲ್ಲ ಆದಾಗ ಒಂದು ಪ್ರಶ್ನೆ ಬಂತು. ಇಷ್ಟೆಲ್ಲ ಆಯಿತು ಕೃಷ್ಣ, ಅಕಸ್ಮಾತ್ ಏನಾದ್ರು ಅಡ್ಡದಾರಿ ಬಿದ್ದರೆ ಗತಿ ಏನು ಅಂತ ಮುಂದಿನ ಪ್ರಶ್ನೆ. ನಿನ್ನೇನೋ ಧ್ಯಾನ ಮಾಡಿಬಿಡ್ತೇವೆ, ಸೇವೆ ಮಾಡಿಬಿಡ್ತೇವೆ, ಕಾಲ ಕಡಿತಾ ಹೋಗುತ್ತೆ, ಅಕಸ್ಮಾತ್ ತಪ್ಪು ಮಾಡಿದ್ರೆ ಏನು ಗತಿ ಆಗ? ಇದು ಭಾರಿ ರಿಸ್ಕ್ ಇದು ಬಂತು. ಹೋಗಯ್ಯ ಮಾಡಿದ್ದೆ ಅಂತ ಓಡಿಸಿಬಿಟ್ರೆ ಏನು ಮಾಡಬೇಕಾಗ? ಒಂದೊಂದು ಶ್ಲೋಕಕ್ಕೆ ಹೇಗೆ ಲಿಂಕ್ ಇದೆ, ಮಧ್ವಾಚಾರ್ಯ ಹೇಗೆ ಭಾಷ್ಯ ಬರೀತಾರೆ ಲೆಕ್ಕ ಹಾಕಬೇಕು. ಯೋಚನೆ ಮಾಡಬೇಡಿ. ಅಪಿಚೇ ಸುಧುರಾಚಾರ ಭಜತೆ ಮಾಮ್ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ನನ್ನ ಭಕ್ತ ಎಷ್ಟೇ ದುರಾಚಾರಿಯಾಗಿದ್ರು ಪರವಾಗಿಲ್ಲ, ನಾನು ಅವನ ಕೈ ಬಿಡೋದಿಲ್ಲ ಅಂತ ಹೇಳಿಬಿಡು. ಎಷ್ಟೇ ದುರಾಚಾರಿಯಾಗಿದ್ರು ಪರವಾಗಿಲ್ಲ, ಅವನು ಉದ್ಧಾರ ಮಾಡಿಯೇ ಮಾಡ್ತೇನೆ. ಬಹುಶಃ ಈ ಆಶ್ವಾಸನೆ ಯಾರು ಕೊಡ್ತಾರೆ? ಇಂಥ ಕರುಣಾಳು ಪರಮಾತ್ಮ. ಅದನ್ನೇ ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪ ಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಬದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೇ ಕರುಣಾ ಸಮುದ್ರ ಹರಿ. ದೇವರಮ್ಮ ಎಷ್ಟು ಕರುಣಾಳು ಅಂತ ಹೇಳಿದ್ರೆ ಸಾಕು. ಭೃಗುಮುನಿಗಳ ಕಥೆ ಕೇಳಿ, ಕಾಲಿಲಿ ಒದಿತಾನೆ, ಏನು ಮಾಡಬೇಕು ಪರಮಾತ್ಮನ? ಕಾಲಿಲಿ ಎದೆ, ಕಾಲಿಲಿ ಕಾ ತುಳಿದೇ ಸಿಟ್ಟು ಬರುತ್ತೆ ನಮಗೆ. ಕಾಲಿ ಎದೆಗೊದ್ದ ಎಷ್ಟು ಸಿಟ್ಟು ಬರಬಹುದು ಲೆಕ್ಕ ಹಾಕಿ. ಪರಮಾತ್ಮ ಎದ್ದು ಪಾದ ಪೂಜೆ ಮಾಡಿ ಕಾಲು ಒತ್ತಿದನಂತೆ. ಬಹುಶಃ ಇಂಥ ಕಾರಣ ಎಲ್ಲಿ ಸಿಗಬೇಕು ನಮಗೆ? ಕಪಿತೆ ಸುದುರಾಚಾರ ಭಾರಿ ಭಾರಿ ದುರಾಚಾರಿಯಾಗಿದ್ದರೂ ಕೂಡ ನಾನು ಮೇರಿ ಕೆತ್ತಿ ಬಿಡ್ತೇನೆ. ಈ ಮಾತನ್ನು ಬಹಳ ಅಪಾರ್ಥ ಮಾಡ್ಕೊಂಡವರಿದ್ದಾರೆ. ಎಷ್ಟೋ ಜನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದನ್ನು ನೋಡಿದ್ರೆ ಸುಳ್ಳು ಸುಳ್ಳೇ ಒದ್ದಾಡ್ತಿದ್ವಿ ನಾವು. ಏಕಾಶಿ ತಿಂತಾ ಕೂತಿರೋದು ಯಾರು ಕೇಳಿದರೆ ಪರಮಾತ್ಮ ಹೇಳಿದ ದುರಾಚಾರಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ದುರಾಚಾರಿಯೇ ಆಗಬೇಕು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಕೊನೆಗೆ ದುರಾಚಾರಿಯೇ ಆಗಬೇಕು, ಬೇಕಾದಾಗಿರಿ. ಈ ಶ್ಲೋಕ ಒಂದು ಸಾಕು ನಮಗೆ. ಬಹುಶಃ ಇದನ್ನು ಬರ್ಕೊಂಡು ನಿತ್ಯ ಹಾಕಿಕೊಂಡು ಯಾರಾದ್ರು ಬಂದ್ರೆ ನೋಡಿ, ಕಾಫಿ ಕುಡಿತಾ ನೋಡಿ, ಎಲ್ಲಿ ನೋಡಿ ಬೋರ್ಡ್ ನೋಡಿ, ಎಲ್ಲಿ ಅಭಿಜೇ ಸುಧುರಾಚಾರ ಭಜತೆ ಮಾಡ್ಬೋದು. ಗೌರವ ಜೀವ ತೋರಿಸ್ತಾ ತೋರಿಸ್ಬಿಡು. ಈ ಮಾತು ಎಷ್ಟರ ಮೋಸ ಹೋಗಿದ್ದಾರೆ ಗೊತ್ತೇನು? ಅರ್ಥರೇ ಆಗೋದಿಲ್ಲ ಯಾರಿಗೂ ಕೂಡ. ಅದಕ್ಕೆ ಮಧ್ವಾಚಾರ್ಯರು ಬರೀತಾರೆ, ಎಂಥ ಭಾಷ್ಯ ಬರೀತಾರೆ. ಅದಕ್ಕೆ ಈ ಮಾತನ್ನು ಪರಮಾತ್ಮ ಹೇಳಿದ್ದ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದುರಾಚಾರಿಗಳಾದರೂ ದುರಾಚಾರಿಗಳನ್ನು ಕ್ಷಮಿಸ್ತೇನೆ ಅಂತ ಪರಮಾತ್ಮ ಹೇಳಲಿಲ್ಲ. ಅಪಿಚೇತ್ ಸುದುರಾಚಾರ, ಯಾವುದಾದ್ರೂ ಕಾರಣಕ್ಕೆ ಅಕಸ್ಮಾತ್ ದುರಾಚಾರಿಯಾದರೆ ಕ್ಷಮಿಸ್ತೇನೆ ಅಂತ ಹೇಳಿದ್ದಾರೆ. ಲೇಟಾಗಿ ಬಂದರೆ ಪರವಾಗಿಲ್ಲ ಅಲ್ಲ, ಅಕಸ್ಮಾತ್ ಲೇಟಾಗಿ ಬಂದರೆ ಓಕೆ ಅಂತ ಹೇಳಿದ್ದಾರೆ. ಲೇಟಾಗಿ ಬಂದರೆ ಸೇರಿ ದಿವಸ ಲೇಟಾಗೇ ಹೋಗ್ತಾರೆ ಎಲ್ಲರೂ ಅಷ್ಟೇ. ಮೇಷ್ಟ ಹೇಳಿದ್ದಾರೆ, ಪಾಪ ಅಂತ 11:10 to 11:25 ಕ್ಲಾಸ್ಗೆ ಹೋಗೋದು. ನೀವೇ ಹೇಳಿದ್ದಾರಲ್ಲ ಪಾಪ ಅಂತ ಹೇಳಿಬಿಟ್ರೆ ಗತಿ ಏನಾಗಬೇಕು? ಲೇಟಾದ ಸರಿಯಾಗಿ ಲೆಕ್ಕ ಮಾಡ್ಕೊಂಡಿರಿ. ನೀವೀಗ ಹೋಮ್ವರ್ಕ್ ಮಾಡ್ಕೊಂಬನ್ನಿ. ಅಕಸ್ಮಾತ್ ಲೇಟಾದರೆ ಕ್ಷಮಿಸ್ತೇನೆ. ಅಕಸ್ಮಾತ್ ಲೇಟಾದರೆ ಅದೇ ಅಪಿ ಅಂತ ಹೇಳ್ತಾರೆ. ಅಕಸ್ಮಾತ್ ತಪ್ಪು ಮಾಡಿದ್ರೆ ಕ್ಷಮಿಸ್ತೇನೆ ಹೊರತು ತಪ್ಪನ್ನೇ ಮಾಡಿದರೆ ಕ್ಷಮಿಸೋದಲ್ಲ. ಅಕಸ್ಮಾತ್ ತಪ್ಪಾದರೆ ಕ್ಷಮಿಸ್ತೇನೆ ಮೊದಲನೇದದು. ಒಂದು ಅಪಿತೇ ಸುಧುರಾಚಾರ ಭಜತೆ ಮಾಮನನ್ಯ ಭಕ್. ಇನ್ನೂ ಮಧ್ವಾಚಾರ್ಯ ಬರೀತಾರೆ. ನಿಜವಾಗಲೂ ಸೈಕಾಲಜಿ ಅನಾಲಿಸಿಸ್ ನೋಡಬೇಕು. ಮಧ್ವಾಚಾರ್ಯ ಅನಾಲಿಸಿಸ್ ನೋಡಿದ್ರೆ ಗೊತ್ತಾಗ್ತದೆ ಏನು ಸಾಮರ್ಥ್ಯ ಆಚಾರ್ಯರದು. ಅಲ್ರಿ, ದೇವರು ತಪ್ಪು ಮಾಡಿ ಕ್ಷಮಿಸ್ತಾರೆ ಅಂತ ಹೇಳ್ತೀರಲ್ಲ, ದೇವರು ತಪ್ಪು ಮಾಡಿ ಕ್ಷಮಿಸ್ಬೋದಾ ಅಂತ ಕೇಳಿದರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ದೇವರಲ್ಲಿ ಭಕ್ತಿ ಮಾಡ್ತೀರ ಹೌದಲ್ಲ, ನೀವೀಗ ಭಕ್ತರ ಹೌದಲ್ಲೋ? ಹೌದು. ನೀವು ದೇವರ ತಪ್ಪು ಮಾಡಕ್ಕೆ ಬರುತ್ತಾ ನಿಮಗೆ ಅಂತ ಕೇಳ್ತಾರೆ. ಪ್ರಾಯೋ ನಭವತ್ತೇವ ಭಗವದ್ಭಕ್ತ ದುರಾಚಾರ. ಭಗವದ್ಭಕ್ತ ದುರಾಚಾರನಾಗೋದೇ ಇಲ್ಲ, ಅವನು ಸದಾಚಾರಿಯಾಗೇ ಇರ್ತಾನೆ. ಪ್ರಬಲವಾದ ಕಾರಣ ಇದ್ದಾಗ ತಪ್ಪು ಮಾಡ್ತಾನೆ ಅಷ್ಟೇ. ಯಾರು ಹೇಳ್ತಾರೆ ನಾಳೆ ಮನೆ ಊಟಕ್ಕೆ ಬನ್ನಿ ಅಂತ ಕರೆದು ಬಿಡ್ತಾರೆ, ಬರ್ತೀನಿ ಅಂತ ಹೇಳ್ತಾನೆ. ನಿಮ್ಗೇನು ಮಾಡಬೇಕು ಅಂತಾನೆ? ಏನು ಮಾಡಬೇಡಿ, ಏನೇನು ಮಾಡಬೇಡಿ, ನೀವು ಏನು ಮಾಡದೆ ಹೋದರೂ ಪರವಾಗಿಲ್ಲ, ಕರೆದಿದ್ದೀರಿ ಬರ್ತೇನೆ, ಏನು ಕೊಟ್ಟರೆ ತೊಗೊಂಡು ಹೋಗ್ತೇನೆ, ಆಯಿತು ಅಂತ ಹೇಳ್ತಾನೆ. ಮರದಿ ಹೋದಾಗ ಏನು ಮಾಡಿರ್ತಾನೆ ಅವನು? ಒಂದು ಅಕ್ಕಿ ಬೇಳೆ ಇಟ್ಬಿಟ್ಟು ಏನೋ ಹೇಳಿದ್ರಲ್ಲ, ತೊಗೊಂಡು ಹೋಗ್ಬಿಡಿ ಅಂತ ಇಟ್ಟು ಕೊಟ್ಟರೆ ಏನು ಮಾಡ್ತಾನೆ ಅವನು? ಸಿಟ್ಟು ಕೇಳ್ತಾನೆ. ಆದರೆ ಅವ್ನು ಮಾಡೋ ಅಂದ್ರೆ ಮಾಡಿದ್ರೆ ಅವ್ನು ಏನು ಮಾಡ್ತಾನೆ ಗೊತ್ತೇನು? ಏನೇನೋ ಮಾಡಿಬಿಟ್ಟಿರ್ತಾನೆ. ಕೇಳ್ತಾನೆ, ಏನು ಬೇಡ ಅಂತ ಹೇಳಿದ್ನಲ್ಲ, ನೀವು ಬೇಡ ಅಂತ ಹೇಳಿ ನಮ್ಮನ್ನು ಸೊಪ್ಪುತ್ತಾ ಅಂತ ಕೇಳಿ. ನಮ್ಮನ್ನು ಸೊಪ್ಪುತ್ತಾ? ನಿಮ್ಮನ್ನು ಕರೆದ ಮೇಲೆ ಹೇಗೆ ಮಾಡ್ಬೇಕು ನಾವೀಗ? ಯಾರೋ XYZ ABCD ಅವನು ಪಾಪ, ಇವ್ರು ಊಟ ಮಾಡ್ಕೊಂಡು ಹೋದ್ರೆ ನಾಪತ್ತೆ ಆದರೂ ಆದನೆ ಹೇಳಕ್ಕಾಗೋದಿಲ್ಲ. ಅಂಥವನಿಗೆ ಇಷ್ಟು ಸದ್ಯ ತೋರಿಸ್ತಿಲ್ಲ ನೀವೀಗ. ಇನ್ನು ಭಗವಂತನ ಬಗ್ಗೆ ಯಾರಾದರೂ ತೋರಿಸ್ತಾರಾ? ಯಾರೋ ನಿಮ್ಮ ಮನೆ ಬರ್ತಾರೆ ನಾಳೆ, ಅವ್ರ ಅಪಾಯಿಂಟ್ಮೆಂಟ್ ಕೊಡೋರು ಹುಷಾರು ಅಪ್ಲಿಕೇಶನ್ ಅವ್ರ ಹತ್ರ ಇದೆ ಅಂತ ಹೇಳಿಬಿಟ್ಟಿದ್ರೆ ಇವ್ನ ಮನೇಲಿ ಇದ್ದು ಬದ್ದ ಹಾಕಿ ಮಾಡಿಬಿಟ್ಟಿರ್ತಾರೆ ಪಾಪ. ನಾಳೆ ಬರ್ತಾರಂತೆ, ಅವ್ರೇನು ಭಾರಿ ಪವರ್ ಇದೆ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಇಲ್ಲ, ಭಾರಿ ಶಕ್ತಿ ಇದೆ ಅವನಿಗೆ, ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಯಾಷ್ಟ್ರೇ ಸಮೇತ ತಂದಿಟ್ಬಿಡ್ತಾನೆ ಬಿಟ್ಟು. ಅದು ಇದಲ್ಲ ಅವ್ನ ಹ್ಯಾಬಿಟ್ ಗೊತ್ತಿಲ್ಲವಲ್ಲ, ಅದು ಇದು ಕೊಡ್ತಾನೆ. ಏನು ಸಿಕ್ಕರೆ ದುಶ್ಚಟ ಇದ್ರು ಪರವಾಗಿಲ್ಲ ಸರ್ ಅಂತ ಹೇಳಿಬಿಡ್ತಾನೆ. ಏ ನೀವು ಮಾಡಿ ನಡೆಯುತ್ತೆ ಅಂತ ಹೇಳಿಬಿಡ್ತು. ಯಾಕೆ ಕೆಲಸ ಆಗಬೇಕಲ್ಲ, ಯೋಚನೆ ಮಾಡಿ. ಅವನು ಕೆಲಸ ಕೊಡೋ ಗ್ಯಾರಂಟಿ ಇಲ್ಲ, ಯಾವುದೋ ಸಣ್ಣ ಪುಟ್ಟ ಕೆಲಸ ಕೊಡಬಹುದು ಅನ್ನೋ ಯೋಚನೆಗೆ ಇಷ್ಟೆಲ್ಲ ಮಾಡಿಬಿಡ್ತೀರಲ್ಲ. ಮೋಕ್ಷ ಕೊಡೋ ಪರಮಾತ್ಮನನ್ನು ದುರಾಚಾರಿಯಾಗಿ ಸೇವೆ ಮಾಡ್ತೀರ ಲೆಕ್ಕ ಹಾಕಿ ನೋಡೋಣಂತೆ. ಸ್ವಾಮಿ ಮನೆ ಬರ್ತಾರೆ, ಏನಿರೋದಿಲ್ಲ, ಇದೇನೋ ಸುಟ್ಟು ಯಾವುದೋ ಸುಟ್ಕೋದು ಸುಚ್ಕೋತಾನೆ. ಒಂದು ಪ್ಯಾಂಟ್ ಹಾಕೊಂಡು ಪಾದ ಪೂಜೆ ಮಾಡಿ ಇನ್ನೂ ಸಿಕ್ಕಿಲ್ಲ ನಮ್ಮ ಪುಣ್ಯ. ಯಾರು ಮನೆ ಬಂದರೆ ಪ್ಯಾಂಟ್ ಹಾಕೊಂಡು ಪಾದ ಪೂಜೆ ಯಾರು ಮಾಡೋದಿಲ್ಲ, ಹಳೆ ಲುಂಗಿ ಯಾರೋ ತೆಗಿತಾನೆ ಯಾವುದೋ ಒಂದು, ಯಾವುದೋ ಒಳ್ಳೆ ಹಳೆ ಲುಂಗಿ ತೆಗೆದಾರು ಉಟ್ಕೋತಾರೆ. ಯಾಕೆ ನಿಮಗೆ ಪರವಾಗಿಲ್ಲ ಅಂತ ಅಕಸ್ಮಾತ್ ಅವ್ರು ಅನ್ಬೋದು. ಇಲ್ಲ ಇಲ್ಲ ಸರ್, ನೀವು ಬಂದಿದ್ದೀರಿ, ಇವತ್ತು ಅರ್ಥ ಮಾಡ್ಕೋಬೇಕು. ಇದ್ದಿದ್ದರಲ್ಲೇ ಸದಾಚಾರಿ ಟ್ರೈ ಮಾಡ್ತಾನೆ, ಇದ್ದಿದ್ರ ಸದಾಚಾರಿ ಆಗ್ತಾನೆ. ಇನ್ನು ನಿಜವಾದ ಭಕ್ತ ದುರಾಚಾರಿ ಆಗ್ತಾನ? ಸಾಧ್ಯ ಇಲ್ಲ. ಮತ್ತೆ ಯಾತಕ್ಕೆ ಹೇಳಿದ ಅಂದರೆ, ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿದರೆ ಲೇಟಾಗಿ ಬರೋದಿಲ್ಲ ಅವನು. ಬೇಷ್ಟೇ ಅವ್ರು ಹೇಳಿದ್ದಾರೆ ಪರ ಅವ್ರು ಹೇಳಿದ್ರೆ ನಾವು ಕೇಳಬೇಕಾದನ ಸಾಧ್ಯ ಇಲ್ಲ. ಒಂದು ದಿವಸ ಏನಾಯ್ತು, ಅದಕ್ಕೆ ಮೊದಲು ಬೇಕಾದ ವೆಹಿಕಲ್ ಪಾಪ ಮತ್ತೆ ಪಂಕ್ಚರ್ ಆಗಿಬಿಡ್ತು, ಲೇಟಾಗಿ ಬಂದು ಸರ್ ನೋ ಪ್ರಾಬ್ಲಮ್. ಅದು ತಮಾಷೆ ಗೊತ್ತಾ, ಲೇಟ್ ಆಗ್ತಾನೆ, ಉದ್ದೇಶಪೂರ್ವಕ ಆಗೋದಿಲ್ಲ, ಅನಿವಾರ್ಯವಾಗಿ ಆಗ್ತಾನೆ. ಇದು ನಮ್ಮ ಸ್ಥಿತಿ. ಅದನ್ನು ಕ್ಷಮಿಸ್ತೇನೆ ಅಂತ ಭಗವಂತ ಹೇಳಿರೋದ್ರಿಂದ ಪಾಪಕರ್ಮ ಮಾಡೋದಕ್ಕಿದು ಪ್ರೋತ್ಸಾಹ ಕೊಡೋ ಶ್ಲೋಕ ಅಲ್ಲ, ಅನಿವಾರ್ಯವಾದ ಪಾಪಕರ್ಮಕ್ಕೆ ನೀವು ಡಿಸಪಾಯಿಂಟ್ ಆಗಬೇಡಿ ಅಂತ ಆಶ್ವಾಸನೆ ಕೊಡೋ ಶ್ಲೋಕ ಇದಷ್ಟೇ. ಇದು ಅಜಾಮಿಳನ ಕಥೆ ದೃಷ್ಟಾಂತ ಅಂತ ಭಾಗವತ ಕೇಳಿದವರಿಗೆ ಗೊತ್ತು. ಕ್ಷಿಪ್ರಂ ಭವತಿ ದುರ ಹೇಳ್ತಾರೆ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಇನ್ನೊಂದು ಟೆಸ್ಟ್ ಇದು, ಒಂದು ಭಾರಿ ಇಂಪಾರ್ಟೆಂಟ್ ಇದು. ಒಂದು ಒಬ್ಬ ದುರಾಚಾರ್ಯನು ದೇವ್ರ ಭಕ್ತ ಆಗಿರೋ ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ, ಭಾರಿ ದುಷ್ಟ ದುರಾಚಾರಿ ಆಗಿರಬಹುದು, ಏನು ಸಂಶಯ ಇಲ್ಲ. ಆದರೆ ಹುಷಾರು ಆ ದುರಾಚಾರಿ ಎಷ್ಟು ದಿವಸ ಆಗಿರ್ತಾರೆ ಅಂದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಬಾರಿ ಶಾರ್ಟ್ ಪೀರಿಯಡ್ ಹೊರತು ಲಾಂಗ್ ಪೀರಿಯಡ್ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ದುರಾಚಾರಿ ಯಾವಾಗಲೂ ಕೂಡ ಸ್ವಲ್ಪ ದಿವಸ ಮಾತ್ರ ಆಗ್ತಾನೆ ಹೊರತು ಯಾವಾಗಲೂ ದುರಾಚಾರಿಗೆ ನಾವೇನು ಕಣಿ ಕೇಳಬೇಕಾಗಿಲ್ಲ. ಅವನು ಅಯೋಗ್ಯ ಅಂತಲೇ ಅರ್ಥ, ಯಾವಾಗಲೂ ದುರಾಚಾರಿ ಅಯೋಗ್ಯನೇ ಅರ್ಥ. ಆದರೆ ಯಾವುದೋ ಸಲ್ಟನ್ ಪೀರಿಯಡ್ನಲ್ಲಿ ಮಾತ್ರ ಆಗಿದ್ದರೆ ಅವನು ಮತ್ತೆ ಚೇಂಜ್ ಆಗಬೇಕು. ಅವನು ಚೇಂಜ್ ಆಗದೆ ಹೋದರೆ ಸದಾಚಾರಿ ಅಂತ ಕಾನ್ಸೆಪ್ಟ್ ತಲೆಯಲ್ಲಿ ಹಾಕೋಬೇಡಿ, ಚೇಂಜ್ ಆಗಬೇಕು. ಅವನು ಚೇಂಜ್ ಆಗಿದ್ದಾದರೆ ಹಿಂದಿನ ದುರಾಚಾರನ ಬಿಡಬಹುದು. ಅದಕ್ಕೆ ಭಗವಂತ ಕ್ಷಮೆ ಕೊಡ್ತಾನೆ. ಇವತ್ತು ಸಂಧ್ಯಾವನ್ಯ ಮಾಡಿಲ್ಲ, ಪರವಾಗಿ ಇನ್ಮೇಲೆ ಮಾಡ್ತೀಯಾ, ಮಾಡ್ತೇನೆ, ಹಾಗಿದ್ರೆ ಮಾಡೋಣ, ಹಿಂದಿನ ಮಾಫಿ ಅಲ್ಲ, ಇನ್ನು ಮುಂದೆ ಕೌಂಟ್ ಮಾಡ್ತೇವೆ ಅಂತ ಅಷ್ಟೇ. ವಿದ್ಯಾರ್ಥಿ ಬರ್ತಾರೆ ಫೆಬ್ರವರಿಯಲ್ಲಿ ಬರ್ತಾನೆ ಕ್ಲಾಸಿಗೆ, ಅವತ್ತೇ ಫಸ್ಟ್ ಫೇಸ್ ಅವನು. ಸಾರ್ ಕ್ಲಾಸಿಗೆ ಬಂದಿಲ್ಲ, ಇವ್ರಿಗೆ ಏನೇನು ಆಗೋಗ್ಬಿಡುತ್ತೆ ಕೇಳ್ತಾನೆ. ಏನು ಮಾಡಲಿ ನಾಳೆಯಿಂದ ನಾನು, ನೋಡಯ್ಯ ವಿಚಾರ ಆಮೇಲೆ ಮಾಡಿನಂತೆ, ಮತ್ತು ಇಮಿಡಿಯೇಟಾಗಿ ಮತ್ತೆ ನಾಳೆಯಿಂದ ಬರೋಕ್ಕೆ ಶುರು ಮಾಡು ಅಂತ ಹೇಳಿದ್ರು. ಫಸ್ಟ್ ಬಂದುಬಿಟ್ಟಿಯಪ್ಪ, ಅವ್ನು ಬಿಡೋದಿಲ್ಲ ಸರ್ ಹೇಳಿದ ಮೇಲೆ ಬರ್ತೇನೆ ಅಂತ ಕೇಳಿದರೆ, ಸೆಪ್ಟೆಂಬರ್ ನಾವು ಮಾರ್ಚ್ ಆದ್ರೆ ಹೇಳ್ತೇವೆ ನೆಕ್ಸ್ಟ್ ಇಯರ್ ಬಾ ಅಂತ ಹೇಳ್ತಾನೆ. ಮತ್ತೆ ಫಸ್ಟ್ ಫಸ್ಟ್ ಬಂದುಬಿಡಿ, ಫಸ್ಟೇ ಈಗ ಅಷ್ಟೇ ಕೂತ್ ಬಿಡ್ತಾನೆ ಬಂದುಬಿಟ್ಟು, ನಾಳೆ ಸರ್ ನಾಲ್ಕು ದಿವಸ ಬರ್ತಾರೆ ನೋಡೋಣ ನೋಡೋಣ ಅಂತ ಹೇಳ್ತಾರೆ. ಅಲ್ಲಿಂದ ತಡ ಮಾಡಬಾರದಾಗ ಇಮ್ಮಡಿಯೇ ಸ್ಟಾರ್ಟ್ ಮಾಡಬೇಕು. ಆದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ. ಇದು ನಮಗೋಸ್ಕರ ಹೇಳಿದ ಮಾತು. ಆಚಾರ್ಯ ವಿಶೇಷಾಂಶವನ್ನು ಹೇಳ್ತಾರೆ, ನಿಜವಾದ ದುರಾಚಾರವನ್ನು ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ದೊಡ್ಡ ದೊಡ್ಡ ದೇವ ದೇವಾಂಶಾದಿ ವಿಷಯಂ ಅಂತ ಹೇಳಿಬಿಡ್ತಾರೆ. ಭಾರಿ ದೊಡ್ಡ ದೊಡ್ಡ ಜ್ಞಾನಿಗಳು ಅಧಿಕ ಪುಣ್ಯವಶಾತ್ ಅಂತ ತಪ್ಪನ್ನು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಲಂಚ, ಕೋಟ್ಯಂತರ ರೂಪಾಯಿ ಲಂಚ ತೊಗೊಳಕ್ಕೆ ಅಟೆಂಡರಿಗೆ ಸಾಧ್ಯ ಇಲ್ಲ. ತೊಗೊಳ ಐ ಎ ಎಸ್ ಅಧಿಕಾರಿನೇ ಆಗಿರಬೇಕು ಅದಕ್ಕೆಲ್ಲ ಕೂಡ. ಕೋಟ್ಯಂತರ ಲಂಚ ತೊಗೊಳ್ಳೋ ಭ್ರಷ್ಟಾಚಾರಗಳೆಲ್ಲ ಸಾಮಾನ್ಯರು ಮಾಡೋದಲ್ಲ, ದೊಡ್ಡ ಅಧಿಕಾರಿ ಮಾಡ್ತಕ್ಕಂಥ ಭ್ರಷ್ಟಾಚಾರ. ಅದಕ್ಕೆ ದೇವ ದೇವಾಂಶರಾದವರು ಮಾಡ್ತಾರೆ. ಎಂಥೆಂಥ ದೇವತೆಗಳು ದೊಡ್ಡ ತಪ್ಪು ಮಾಡ್ತಾರೆ, ಭಗವಂತ ಅದನ್ನು ಕ್ಷಮಿಸ್ತಾನೆ. ಅದಕ್ಕೊಂದು ಕಾರಣ ಇರುತ್ತೆ. ನಮಗೆಲ್ಲ ನಾಟ್ ಅಲೋಡ್ ಇದು, ಒಂದು ನಮಗೆಲ್ಲ ಹೇಳಿದ್ದಲ್ಲ, ಇದು ಒಂದು ದೇವತೆಗಳಿಗೆ ಹೇಳಿದ ಮಾತು. ನಾವು ಸಣ್ಣ ಪುಟ್ಟ ತಪ್ಪನ್ನು ಮಾಡ್ತಿರ್ತೇವೆ, ದೇವರು ಕ್ಷಮಿಸ್ತಾ ಇರ್ತಾನೆ. ದೊಡ್ಡ ಪಟ್ಟು ತಪ್ಪು ಮಾಡಿದಾಗ ಮಾತ್ರ ಕ್ಷಮೆ ಹೆಸರು ಕೇಳಬೇಡಿ, ಅಧೋಗತಿನೇ ಖಚಿತ, ಆ ಬಗ್ಗೆ ಏನು ದುಃಖ ಪಡಬೇಡಿ ಎಂಬುದು ಶಾಶ್ವತವಾದ ಮಾತು. ಕೃಷ್ಣ ಇಷ್ಟೆಲ್ಲ ಹೇಳಿದ ದುರ್ಯೋಧನ ಕ್ಷಮಿಸ್ತೇನೆ ಅಂತ ಕೃಷ್ಣ ಹೇಳಲಿಲ್ಲ. ಯಾಕೆ? ಸದಾ ದುರಾಚಾರಿ, ಅಕಸ್ಮಾತ್ ದುರಾಚಾರಿ ಅಲ್ಲ ಅವರು, ಸದಾ ದುರಾಚಾರಿ, ಭಗವಂತ ಕ್ಷಮಿಸಲಿಲ್ಲ. ಆದ್ದರಿಂದ ಒಮ್ಮೊಮ್ಮೆ ಮಾಡ್ತಕ್ಕಿರ್ತಾರೆ, ವ್ರತ ಶುರು ಮಾಡೋಕ್ಕೆ ಹೋಗ್ತಾರೆ, ಆಮೇಲೆ ಅಕಸ್ಮಾತ್ ತಪ್ಪಿಯವರು ಏನು ಮಾಡಬೇಕು ಅಂತಾರೆ. ಅಕಸ್ಮಾತ್ ತಪ್ಪಿತು ಅಂತ ಇವತ್ತೇ ಪೂರ್ತಿ ತಪ್ಪಲಕ್ಕೆ ಹೋಗಬೇಡ, ಶುರು ಮಾಡು, ಮುಂದೆ ತಪ್ಪಿದರೆ ಬೇರೆ ವ್ಯವಸ್ಥೆ ಇದೆ, ದೇವರು ಕ್ಷಮಿಸ್ತಾನೆ. ನೆಟ್ಟೋದ್ರೆ ಹಾಗಾಗುತ್ತೆ, ಪಾಪ ವ್ರತ ಮಾಡ್ತಿರ್ತಾರೆ, ಮಧ್ಯೆ ಯಾತ್ರೆಗೆ ಅಂತ ಹೊರಟು ಬಿಡ್ತಾರೆ. ಇವ್ರು ಹೋಗಿ ಕರ್ಕೊಂಡೋಗೋರು ಹೋಗ್ಬೇಕಾದ್ರೆ ಏನು ಇರ್ತಾರೆ ಗೊತ್ತಾ, ನೀವು ಕೇಳಿದ್ದಕ್ಕೆಲ್ಲ ಎಷ್ಟು ತಂದಿರ್ತಾರೆ, ಎರಡು ಹೊತ್ತು ಕಾಫಿ, ಮೂರೊತ್ತು ಊಟ ಎಲ್ಲ ಹೇಳಿಬಿಡ್ತಾರೆ ಪಾಪ. ಆಮೇಲೆ ವ್ರತ ರಥ ಅದು ಇದು ಏನು, ಎರಡು ಹೊತ್ತು ನಿದ್ದೆ ಕೇಳಿದ್ದಲ್ಲ ಹೇಳಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಒಪ್ಪೊತ್ತು ಊಟ ಹಾಕಿರೋ ಪುಣ್ಯ, ಏನಿಲ್ಲ ಬೆಳವಣ ತರಿಸಿ ಬಿಡಿಸ್ತಾರೆ. ವ್ರತದ ಮಾಡೋರು ಹೋಗಿಬಿಟ್ಟು ಆಮೇಲೆ ಬಂದು ಮನೆಗೆ ಏನು ಮಾಡಿಬಿಟ್ಟ ಅವನು, ಏ ವ್ರತದವರಿಗೆ ಮಾಡಲೇ ಇಲ್ಲ, ಬೈದು ಬಿಟ್ಟ ಕೇಳಿದರೆ, ಇನ್ನೇನು ಬದುಕಬೇಕಲ್ಲ, ಅದೇ ಅನ್ನ ಹುಳಿ ತಿಂದು ಬಂದುಬಿಟ್ವಿ ಅಂತ ಹೇಳಿ ಏನು ಮಾಡಬೇಕು ನಾವೀಗ? ಅದು ಮೊದಲನೇ ಪನಿಷ್ಮೆಂಟ್ ಏನು ಗೊತ್ತಾ, ಇಮಿಡಿಯೇಟ್ಲಿ ಮತ್ತೆ ಸ್ಟಾರ್ಟ್ ಮಾಡಿರೋತಾರ ಬೇರೆ ಕೆಲಸ, ಇಮಿಡಿಯೇಟ್ ಸ್ಟಾರ್ಟ್ ಮಾಡಿಬಿಡಿ. ಅದಕ್ಕೆ ಪ್ರಾಯಶ್ಚ ಧಾತ್ರಿ ಹವನ ಇಟ್ಟಿರೋದೆ ಅದಕ್ಕೋಸ್ಕರ ಬರುತ್ತಲ್ಲ ಧಾತ್ರಿ ಹವನ, ಆ ತಪ್ಪಿಗೋ ಆಕಸ್ಮಿಕ ತಪ್ಪನ್ನು ಕ್ಷಮಿಸಲಿಕ್ಕೆ ಇಟ್ಟಿರೋದು. ಅವನು ಒಂದು ದಿವಸ ಹಾಕಿದ ಅಂತ ನೀವು ಪೂರ್ತಿ ತಿನ್ನಕ್ಕೆ ಶುರು ಮಾಡಬಾರ್ದು, ಅದು ಮಹಾತಪ್ಪಾಗುತ್ತೆ. ಆಪತ್ಕಾಲ ಎಷ್ಟೋ ಅಷ್ಟೇ, ಇದು ನಮ್ಮ ಜೀವನಕ್ಕೆ ಭಗವಂತ ಕೊಟ್ಟ ಭರವಸೆ. ಇದು ಒಂದು ಇನ್ನೂ ಕೆಲವರಂತೂ ಮಧ್ಯೆ ಸತ್ತೋದ್ರೆ ಏನು ಮಾಡಬೇಕು ಅಂತ ಕೆಲವರು ಚಾತುರ್ಮಾಸ ಶುರು ಮಾಡಿಬಿಡ್ತೇವೆ, ಅಕಸ್ಮಾತ್ ಅಷ್ಟೊಳಗೆ ಸತ್ತೋಗಿಬಿಟ್ರೆ ಭಗವಂತ ಅದಕ್ಕೆ ಹೇಳ್ತಾನೆ ವರಾಹ ದೇವರು, ಯೋಚನೆ ಮಾಡಬೇಡಿ, ಶುರು ಮಾಡಿದ ಸತ್ರವದಲ್ಲೋ ಉಳಿದು ಪೂರ್ತಿ ಮಾಡಿದ್ರೆ ಬರ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾರೆ. ಚಾತುರ್ಮಾಸ ಕಂಪ್ಲೀಟ್ ಹೇಳೋದು ಬರ್ಕೊಂಡ್ಬಿಡ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಭಗವಂತನ ಕಾರುಣ್ಯದ ಅನೇಕ ಮುಖ ಹೇಳ್ತಕ್ಕಂಥ ಮಾತು. ಅರ್ಜುನ ಅವನು ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ಮುನಿಗಚ್ಚತಿ. ಮುಂದಿನ ಶ್ಲೋಕ, ಇನ್ನೂ ಎರಡು ಶ್ಲೋಕ ಕೇಳಿದರೆ ಭಾಳ ಭಾಳ ಗೊಂದಲ ಆಗುತ್ತೆ ಅಂತ ಶ್ಲೋಕಗಳು. ಅರ್ಜುನ ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಶ್ಯು ಪಾಪಯೋನಯ ಸ್ತ್ರೀಯ ವೈಶ್ಯ ಸತ ವೈಶ್ಯಾಹ ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂಗತಿ. ಈ ಶ್ಲೋಕ ಜನ ಹಾಳುಬಾಳು ಹಾಕಿರತಕ್ಕಂಥ ಶ್ಲೋಕ ಇದು. ಇದಕ್ಕೇನು ಅರ್ಥ ಬರೀತಾರೆ ಗೊತ್ತೇನೋ? ಅರ್ಜುನ, ನನ್ನನ್ನು ಯಾರು ಆಶ್ರಯಿಸ್ತಾರೋ ಅಂಥವರು ಪಾಪಿಗಳಾದ ಸ್ತ್ರೀಯರು, ಪಾಪಿಗಳಾದ ವೈಶ್ಯರು, ಪಾಪರಾದ ಶೂದ್ರರು ಇರ್ತಾರಲ್ಲ, ಪಾಪಿ ಸ್ತ್ರೀಯರು, ಪಾಪಿ ಶೂದ್ರರು, ಪಾಪಿ ವೈಶ್ಯರು ಇದ್ದಾರಲ್ಲ, ಅವರು ಸದ್ಗತಿಗೆ ಹೋಗಿಬಿಡ್ತಾರೆ. ಇದಕ್ಕೆ ತುಂಬ ಜನ ಬರೋದ ಅರ್ಥ ಏನು ಗೊತ್ತೇನು? ವೈಶ್ಯರು ಪಾಪಿಗಳು, ಹೆಂಗಸರು ಪಾಪಿಗಳು, ಶೂದ್ರರು ಪಾಪಿಗಳು. ದೇವರು ನಂಬಿದ್ರೆ ಅವರು ಸದ್ಗತಿಗೆ ಹೋಗ್ತಾರೆ. ಸದ್ಗತಿ ಹೋಗೋದು ಆಮೇಲೆ, ಈಗಂತೂ ಪಾಪಿಗಳು ಅಂತ ಒಪ್ಕೋಬೇಕು. ಈ ಅರ್ಥ ಬರೆದ್ಬಿಟ್ಟಿದೆ. ಹೆಂಗಸರೆಲ್ಲ ಪಾಪಿಗಳು, ಶೂದ್ರರು ಪಾಪಿಗಳು, ವೈಶ್ಯರು ಪಾಪಿಗಳು. ಈ ಅರ್ಥ ಅಂಗಡಿಯಲ್ಲಿ ಸಿಗೋ ಯಾವ ಪುಸ್ತಕದಲ್ಲೂ ಸಿಗೋದು ಈ ಅರ್ಥನೇ. ನಿಮಗೆ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತಲ್ಲ, ಎಲ್ಲಾ ಪುಸ್ತಕದ ಅರ್ಥ ಇಷ್ಟೇನೆ. ಹೆಂಗಸರು ಪಾಪಿಗಳು, ಸ್ತ್ರೀ ಏಪಿಷ್ಯು ಪಾಪ ಯೋವನಯಃ, ಅವರೆಲ್ಲ ಪಾಪಿಗಳಾಗಿ ಹೆಂಗಸು ಅದಕ್ಕೆ ಬೈಕೋತಿರ್ತಾರೆ. ಪಾಪ ಏನು ಪಾಪ ಮಾಡಿದ್ದು, ಹಾಳಾದ ಹೆಣ್ಣು ಜನ್ಮ ಸಾಕೇ ಸಾಕು ಅಂತಾರೆ. ಈ ಗೀತೆ ತಪ್ಪರ್ಥ ಕೇಳೇ ಬಂದಿರಬೇಕು ಅವರಿಗೆಲ್ಲ ಕೂಡ. ತಪ್ಪೋದು, ಮಧ್ವಾಚಾರ ಒಬ್ಬರೇ ನ್ಯಾಯ ಸಲ್ಲಿಸಿದವರು. ಇವತ್ತು ಮನೆಗೆ ಹೋಗಿ ನೋಡಿಬೇಕಾದ್ರೆ ಯಾಕೆ ಮಧ್ವಾಚಾರ ಬಗ್ಗೆ ಅಷ್ಟು ಹೇಳ್ತೇನೆ ಎಂಬುದಕ್ಕೆ ಮನೆಗೆ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅವರೊಬ್ಬರೇ ಸರಿಯಾದ ಅರ್ಥ ಬರೆದವರು. ಜಗತ್ತಿಗೆ ನ್ಯಾಯ ಸಲ್ಲಿಸಿದ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಒಂದು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ ಸ್ತ್ರೀಯರು ಪಾಪಿಗಳು ಅಂತ ಅದಕ್ಕೆ ಅರ್ಥ ಅಲ್ಲ, ವೈಶ್ಯರು ಪಾಪಿಗಳು ಅಂತ ಅರ್ಥ ಅಲ್ಲ, ಶೂದ್ರರು ಪಾಪಿಗಳು ಅಂತ ಅರ್ಥ ಅಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಸ್ತ್ರೀಯರು ಸ್ತ್ರೀಯರು, ಪುರುಷರು ಸ್ತ್ರೀಯರು, ವೈಶ್ಯರು ಶೂದ್ರರು. ಅವರು ಯೋಗ್ಯನಾಗಿದ್ದರೆ ಅವರು ಯಾರೂ ಪಾಪಿಗಳಲ್ಲ, ಅವರು ಯೋಗ್ಯರೇ ಆಗಿದ್ದಾರೆ. ಮತ್ತು ಪಾಪಿಗಳು ಅಂತ ಯಾತಕ್ಕೆ ಬರೆದ್ರು? ಅದಕ್ಕೆ ಹೇಳ್ತಾರೆ, ಒಬ್ಬ ಪುರುಷ ಇರ್ತಾನೆ, ಅವನು ಯಾವುದೋ ಪಾಪ ಮಾಡಿ ಯಾವುದೋ ಕಾರಣಕ್ಕೆ ಹೆಣ್ಣಾಗಿ ಹುಟ್ಟಿರ್ತಾನೆ, ಅವನ್ನ ಪಾಪ ಯೋನಿ ಅಂತ ಕರೀರಿ. ಅರ್ಥ ಆಯ್ತಾ? ಇವತ್ತು ಹೆಂಗಸು ಸೀರೆ ಉಟ್ಕೊಂಡು ಹೋಗ್ತಾರೆ, ಅದು ತಪ್ಪಲ್ಲ. ಗಂಡು ಸೀರೆ ಉಟ್ಕೊಂಡು ಹೋಗ್ತಾನೆ, ಯಾಕಯ್ಯ ಅಂತ ಎಲ್ಲರೂ ಕೇಳ್ತಾರೆ ತಕ್ಷಣ. ಅವನ ಬಗ್ಗೆ ಹೇಳಿದ ಮಾತೆ ಹೊರತಿದ್ದು ಸಹಜ ಹೆಂಗಸರಿಗೆ ಪಾಪಿಗಳು ಅಂತ ಕರೆದಿಲ್ಲ. ಇದು ಮಧ್ವಾಚಾರ್ಯರ ಭಾಷೆ. ಸಹಜ ವೈಶ್ಯ ಅವನು ಪಾಪಿ ಅಲ್ಲ, ಸಹಜ ಶೂದ್ರ ಪಾಪಿ ಅಲ್ಲ. ಆದರೂ ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿದ್ದವನು ವೈಶ್ಯನಾಗಿ ಹುಟ್ಟಿಬಿಟ್ರೆ ಅವನು ಪಾಪಿ ಅಂತ. ಬ್ರಾಹ್ಮಣನ ವೈಶ್ಯನಾಗಬೇಕಾದನು ಶೂದ್ರನಾಗಿಬಿಟ್ರೆ ಅವನು ಪಾಪಿ ಅಂತ ಅರ್ಥ. ಅಟೆಂಡರ್ ಪೋಸ್ಟ್ ತಪ್ಪಲ್ಲ, ಅವನು ಆಫೀಸರ್ ಅವರ ಅಟೆಂಡರ್ ಆಗಿಬಿಟ್ರೆ ಪಾಪಿ ಇಷ್ಟ ಅಂತ ಕರೀತಾರೆ. ಏನು ಗ್ರಾಚಾರ ಬಂತಾ ಇದೆ ನಿನಗೆ ಅಂತ ಕೇಳಿದ್ರು. ಅವನು ಓದಿದ ಎಸ್ ಎಲ್ ಸಿ ಸಿಕ್ಕಿದ್ದೇ ಕೆಲಸ, ಅವನು ಪಾಪಿ ಅಲ್ಲ. ಆದರೆ ಎಮ್ ಎಸ್ ಸಿ ಫಸ್ಟ್ ರ್ಯಾಂಕು, ಕೆಲಸ ಕಂಡ್ರೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ಯಾಕೆ ಅಂತ ಕೇಳಿದರೆ ಆಪರ್ಚುನಿಟಿ ಪಾಪ ಏನಯ್ಯ ನಿಮಗೆ ಆಯ್ತು, ನಿನಗೆ ಹೀಗೆ ಆಗಬಾರ್ದಾಗಿತ್ತು ಪಾಪ, ಕಾಲೇಜ್ ಪ್ರೊಫೆಸರ್ ಆಗಬೇಕಾದ್ರೆ ಪ್ರೈಮರಿ ಸ್ಕೂಲ್ ಆಗಿಬಿಟ್ಟಿಯಲ್ಲ, ಛೇ ಬ್ಯಾಡ್ ಲಕ್ ಅಂತ ಕರೀತಾರೆ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವಂತಲ್ಲಿ ಯೋಚನೆ ಮಾಡಬೇಕು. ಮಧ್ವಾಚಾರ್ಯರ ಅರ್ಥ ವಿಶ್ವಕ್ಕೆ ಭಗವದ್ಗೀತೆಯ ಎತ್ತರವನ್ನು ತೋರಿಸಿದಂಥ ಅರ್ಥ ಇದು. ಉಳಿದವರ ಅರ್ಥ ಕೃಷ್ಣನ ಬಯೋ ಮಾಡಿದ್ದ ಅರ್ಥ. ಹೆಂಗಸರೆಲ್ಲ ಡೌನ್ ಇತ್ತು ಭಗವದ್ಗೀತೆ ಅಂತ ಓಡಾಡಬೇಕಾಗಿತ್ತು. ನಮ್ಮನ್ನು ಬೈತಾನೆ ಕೃಷ್ಣ ಪಾಪಿಗಳು ಅಂತ ಹೇಳಿಬಿಟ್ಟು. ಹಾಗೆ ಪಾಪಿಗಳು ಹೆಂಗಸರು ಕೃಷ್ಣ ಯಾಕೆ ಮದುವೆ ಆದ ಅಂತ ಕೇಳಬೇಕಾಗತ್ತೆ. ಸ್ತ್ರೀಯರು ಪಾಪಿಗಳು ಅಂದರೆ ಮಹಾಲಕ್ಷ್ಮೀ ದೇವಿ ಸ್ತ್ರೀ, ಸರಸ್ವತಿ ಭಾರತೀಯ ಸ್ತ್ರೀ ಪಾಪಿಗಳು ಅವರೆಲ್ಲ ಕೂಡ. ಅವ್ರು ಎಷ್ಟು ಮೇಲಿದ್ದಾರೆ ಅಂದರೆ ಅವರಂಥ ಪುಣ್ಯಶೀಲರೇ ಸಿಗೋದು ದುರ್ಲಭ. ಅದು ಹೆಂಗಸರು ಪಾಪಿಗಳಲ್ಲ, ಗಂಡಸಾಗಿದ್ದವನು ಹೆಂಗಸಾಗಿ ಹುಟ್ಟಿದರೆ ಅವನು ಪಾಪಿ ಅಂತ ಕರೀತಾರೆ. ಹೆಂಗಸು ಹೆಂಗಸಾಗಿದ್ದರೆ ಪಾಪಿಯಲ್ಲ, ಬ್ರಾಹ್ಮಣ ಬ್ರಾಹ್ಮಣನಾದರೆ ಪಾಪಿ ಅಲ್ಲ, ವೈಶ್ಯ ವೈಶ್ಯನಾದರೆ ಪಾಪಿ ಅಲ್ಲ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ ಭಕ್ತ ರಾಜರ್ಷಯಸ್ತಥ. ಮುಂದಿನ ಮಾತಿದ್ದು ಇನ್ನು ಬ್ರಾಹ್ಮಣರ ಬಗ್ಗೆ ಹೇಳಬೇಕಾ? ಅದಕ್ಕೇನರ್ಥ? ಬ್ರಾಹ್ಮಣರು ಪುಣ್ಯ ಅಂತ ಅದಕ್ಕೆ ಅರ್ಥ ಅಲ್ಲ. ಪುಣ್ಯ ಪಾಪದ ಪ್ರಶ್ನೆನೇ ಇಲ್ಲ. ಬ್ರಾಹ್ಮಣ ಬ್ರಾಹ್ಮಣ, ಕ್ಷತ್ರಿಯ ಕ್ಷತ್ರಿಯ, ವೈಶ್ಯ ವೈಶ್ಯ, ಶೂದ್ರ ಶೂದ್ರ. ಅದು ಪುಣ್ಯ ಬ್ರಾಹ್ಮಣ ಅಂತ ಯಾತಕ್ಕೆ ಕರೀತಾರೆ ಪರಮಾತ್ಮ? ಆಚಾರ್ಯ ಹೇಳ್ತಾರೆ, ಒಬ್ಬ ಶೂದ್ರ ಬ್ರಾಹ್ಮಣನಾಗಿ ಹುಟ್ಟಿದರೆ ಅವನು ಪುಣ್ಯದ ಬ್ರಾಹ್ಮಣ ಅಂತ ಹೆಸರಂತವನೇ. ಯಾಕೆ? ಅವನು ಶೂದ್ರ ಪಾಪ, ಬ್ರಾಹ್ಮಣ ಯೋನಿ ಬಂದಿದೆಯಲ್ಲ, ಅದಕ್ಕೆ ಅವನು ಭಾರಿ ಪುಣ್ಯ ಮಾಡಿದ್ದಾನೆ ಅಂತ. ಬ್ರಾಹ್ಮಣ ಬ್ರಾಹ್ಮಣ ಆದರೆ ಪುಣ್ಯ ಅಲ್ಲ, ಶೂದ್ರ ಬ್ರಾಹ್ಮಣನಾಗಿ ಹುಟ್ಟಿಬಿಟ್ರೆ ಮುಂದಿನ ಜನ್ಮದಲ್ಲಿ ಅವನು ಭಾರಿ ಪುಣ್ಯಶೀಲನಾಗಿ ಬಂದ ಬ್ರಾಹ್ಮಣ, ಪುಣ್ಯಶೀಲನಾಗಿ ಬಂದ ರಾಜಋಷಿ ಅಂದ. ಶ್ಲೋಕಕ್ಕೆ ಹೊಸ ಮುಖನೇ ತೋರಿಸಿದರು, ಹೊಸ ಆಯಾಮವನ್ನೇ ಕೊಟ್ಟರು ಶ್ರೀಮದ್ ಆಚಾರ್ಯ. ಇಂಥ ಪ್ರತಿ ಶ್ಲೋಕಕ್ಕೆ ಅಂತ ಅರ್ಥದ ಬೆಳಕಿನ ಮಹಾಪ್ರವಾಹ ಕೊಟ್ಟು ದೀಪಾವಳಿ ಅಂತ ಹೇಳ್ತೇವಲ್ಲ, ಅವರ ಗ್ರಂಥಗಳೇ ದೀಪಾವಳಿ ಅಂತ ಹೇಳಿದ್ದು ಜಯತೀರ್ಥರು. ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಅಂತಲೇ ಹೆಸರಿಡ್ತಾರೆ. ನಾವೆಲ್ಲ ಏನೇನೋ ದೀಪ ಹಚ್ಚಿರ್ತೇವೆ, ಆಚಾರ್ಯ ಹಚ್ಚಿಟ್ಟ ಎರಡು ದೀಪಗಳು ಯಾವ ಸೂರ್ಯಚಂದ್ರರು ಅವಕ್ಕೆ ಸಾಟಿಯಲ್ಲ. ಭಗವದ್ಗೀತೆ ಅಂತ ಭಗವಂತನ ರೂಪಕ್ಕೆ ಗೀತಾಭಾಷ್ಯ ಒಂದು ದೀಪ, ಗೀತಾ ತಾತ್ಪರ್ಯ ಮತ್ತೊಂದು ದೀಪ, ಎರಡು ದೀಪಗಳನ್ನು ಹಚ್ಚಿಟ್ಟಂತ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ನಿಜವಾದ ಕಾರ್ತೀಕ ದೀಪೋತ್ಸವ ಅಂದ್ರೆ ಅದೇ. ಅದಕ್ಕೆ ಜಯತೀರ್ಥರು ಭಾಷ್ಯ ಪ್ರಮೇಯ ದೀಪಿಕ ನ್ಯಾಯ ದೀಪಿಕ ಅಂತ ದೀಪ ಹಚ್ಚಿಟ್ರು. ರಾಯರು ಅದಕ್ಕೆ ಭಾವದೀಪಗಳನ್ನು ಬೆಳಗಿದರು, ಗೀತಾವಿರುತ್ತೆಯನ್ನು ಹಚ್ಚಿಟ್ರು. ಟಿಪ್ಪಣಿಕಾರರ ಪ್ರಪಂಚ ಅಂದ್ರೆ ಅದೇ ದೀಪಾವಳಿ. ಶಾಸ್ತ್ರಗ್ರಂಥಗಳ ಒಂದು ಮೂಲ ಭಾಷ್ಯ ಟೀಕಾ ಟಿಪ್ಪಣಿಗಳಿವೆ ಎಲ್ಲ, ಅವನ್ನೇ ದೀಪಾವಳಿ ಅಂತ ಕರೆದಿ. ನಮಗೆ ಪಟಾಕಿ ದೀಪಾವಳಿ ದೀಪಾವಳಿ ಅಲ್ಲ, ಜ್ಞಾನಜ್ಯೋತಿಯೇ ದೀಪಾವಳಿ ಆಗ್ತಕ್ಕಂಥದ್ದು. ಈ ಅರ್ಥವನ್ನು ಯಾತಕ್ಕೆ ಹೇಳ್ತೇನೆ ಅಂದರೆ ಅಂಗಡಿಯಲ್ಲಿ ಎಲ್ಲಿ ಬೇಕಾದರೂ ನೋಡಿ ನೀವೀಗ ಈ ಅರ್ಥ ಬೇರೆ ಅರ್ಥ ಮಾಡಿ ತೋರಿಸಿದ ಜನಗಳೆಲ್ಲ ಎಷ್ಟು ತಪ್ಪು ಮಾಡಿದ್ದಾರೆ. ಭಗವದ್ಗೀತೆ ಎಂಥ ದ್ರೋಹ ಆಗಿದೆ, ಅದರಿಂದ ಸಮಾಜಕ್ಕೆ ಎಂಥ ದ್ರೋಹ ಆಗಿದೆ. ಆಚಾರ್ಯರು ಬರೆದ ಅರ್ಥ ಎಷ್ಟು ಶ್ಲಾಘ್ಯವಾದ ಅರ್ಥ ಅನ್ನೋದನ್ನು ಊಹಿಸಿಬಿಟ್ರೆ, ಬ್ರಾಹ್ಮಣರು ವೈಶ್ಯರು ಪುಣ್ಯವಂತರು, ಶೂದ್ರರು ಪುಣ್ಯವಂತರು. ಸಚ್ಚೂದ್ರಂದು ವಿದುರ ಎಂಥ ಶೂದ್ರ, ಬೆಳಗ್ಗೆ ಎದ್ದು ನೆನೆಸ್ತೇ ಹೋದರೆ ಮಂಗಳವೇ ಆಗೋದಿಲ್ಲ, ಅಂಥ ಶೂದ್ರ ಪುಣ್ಯಾರ್ಥ. ಕನಕದಾಸರು ಎಂಥ ಮಹಾನುಭಾವರು. ಇವತ್ತು ಜನಸಾಮಾನ್ಯರು ಎಂಥ ಒಳ್ಳೆಯವರು ಇರ್ತಾರೆ ಲೆಕ್ಕ ಹಾಕಿ, ಎಂಥ ಒಳ್ಳೆ ಶೂದ್ರ ಇವತ್ತು ನಾವು ಕಾಣಬಹುದು. ಎಕ್ಸೆಪ್ಷನ್ ಅಷ್ಟೇ, ಏಕಾಶಿ ತಪ್ಪೋದಿಲ್ಲ ಅಂತಕ್ಕ ಶೂದ್ರ ಇವತ್ತು ಇದ್ದಾರೆ, ತಪ್ಪಿಯೂ ಮಾಡೋದಿಲ್ಲ ಅಂತ ಹೇಳೋ ಬ್ರಾಹ್ಮಣರು ಇದ್ದಾರೆ. ಏಕಾಶಿ ಎಂದೂ ತಪ್ಪೋದಿಲ್ಲ ಅಂತ ಹೇಳೋ ಶೂದ್ರ ಇದ್ದಾನೆ, ತಪ್ಪಿ ತಪ್ಪಿನೂ ಮಾಡಲಾರೆ ಅಂತಕ್ಕಂಥ ಶಪಥ ಮಾಡಿರೋ ಬ್ರಾಹ್ಮಣರು ಸಿಗ್ತಾರೆ. ಅಂದರೆ ಎಷ್ಟು ವ್ಯತ್ಯಾಸ ಕಾಣುತ್ತೆ ನಾವೀಗ. ಆದ್ದರಿಂದ ಪುಣ್ಯ ಪಾಪ ಅನ್ನೋದು ಅವರ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅವರ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು. ಆ ಜಾತಿಗಳ ಬಗ್ಗೆ ಮಾತ್ರ ಏರುಪೇರುಗಳಾಗಬಹುದು, ಅದಕ್ಕೆ ಪಾಪ ಪುಣ್ಯ ಕಾರಣ, ಯೋಚನೆ ಮಾಡಬೇಡಿ. ಅಂಥ ಸಮಯದಲ್ಲೂ ದೇವರನ್ನು ನನ್ನ ಆರಾಧನೆ ಮಾಡಿದರೆ ಉದ್ಧಾರ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ಅನಿತ್ಯ ಮಧ್ರುವಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಂ. ಅರ್ಜುನ, ಯೋಚನೆ ಮಾಡಬೇಡ, ನನ್ನನ್ನು ಆರಾಧನೆ ಮಾಡು. ಈ ಲೋಕ ಅನಿಶ್ಚಿತ, ಈ ಲೋಕ ಅಧ್ರುವ, ಅನಿತ್ಯ, ಇಲ್ಲಿದ್ದೇ ನೀನು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಲೋಕ ಅನಿತ್ಯ ಅಧ್ರುವ, ಇಲ್ಲಿದ್ದು ಸಾಧನೆ ಮಾಡಬೇಕು ನೀನು. ಇವತ್ತು ತಮಾಷೆ ಏನು ಗೊತ್ತಾ, ಕೆಲಸ ಪರ್ಮನೆಂಟು, ಕೆಲಸ ಪರ್ಮನೆಂಟು. ಕಾಲೇಜ್ ಹೋಗ್ತಾನೆ, ಸಾರ್ ನಂಗೆ ಪರ್ಮನೆಂಟ್ ಸೀಟ್ ಕೊಡಿ ಸಾರ್, ಅನ್ನೋ ಗತಿ ಏನಾಗಬೇಕಾದ್ರೆ. ಪ್ರತಿ ವರ್ಷ ಎಸ್ BSc ಫಸ್ಟ್ ಇಯರ್, BSc ಫಸ್ಟ್ ಇಯರ್, ಪ್ರತಿ ವರ್ಷ ಫೈನಲ್ ಇಯರ್ ವರೆಗೆ. ಏನಪ್ಪ ಪರ್ಮನೆಂಟ್ ಸೀಟ್ ನನಗೆ ಕಾಲೇಜಿನಲ್ಲಿ ಅಂತ ಕೇಳಿದರೆ ಅವನ ಗತಿ ಏನಾಗಬೇಕು? ಕಾಲೇಜು ಟೆಂಪರರಿ, ಅವ್ರ ಕೆಲಸ ಪರ್ಮನೆಂಟ್ ಆಗಬೇಕು. ಕಾಲೇಜ್ ಟೆಂಪರರಿ ಆಗಬೇಕು, ಕೆಲಸ ಪರ್ಮನೆಂಟ್ ಆಗಬೇಕು. ಇವತ್ತಾಗಲ್ಲ, ಭೂಲೋಕ ಕಾಲೇಜ್ ಇದ್ದಾಗೆ, ಸಾಧನ ಭೂಮಿ ಇದು ಒಂದು, ಇದು ಟೆಂಪರರಿ ಆಗಬೇಕು, ಮೋಕ್ಷ ಪರ್ಮನೆಂಟ್ ಆಗಬೇಕು. ನಾವು ಭೂಲೋಕನೇ ಪರ್ಮನೆಂಟ್ ಅಂತ ತಿಳ್ಕೊಂಡ್ರೆ ಇವನು ಒಂದನೇ ಕ್ಲಾಸನ್ನೇ ಪರ್ಮನೆಂಟ್ ಅಂತ ತಿಳ್ಕೊಂಡಾಗುತ್ತೆ ಅಷ್ಟೆ. ಇದು ಎಲ್ಲಿ ತಪ್ಪು ಮಾಡ್ತೇವೆ ಗೊತ್ತಾಗುತ್ತೆ. ಕಾಲೇಜ್ ಭಾರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಕೊಡಬಾರ್ದು, ನಮ್ಮ ಕಾಲೇಜು ಅಂತ ಅಲ್ಲೇ ಕೂತ್ಕೊಂಡ್ರೆ ಗತಿ ಏನಾಗುತ್ತೆ? ಆದಷ್ಟು ಬೇಗ ಹೋದ್ರೆ ನಮ್ಮ ಕಾಲೇಜು ಎಂಬುದು ಕರೆಕ್ಟ್, ಆದಷ್ಟು ಬೇಗ ಹೋಗಬೇಕು. ಸಾಧನ ಶರೀರ, ಸಾಧನ ಭೂಮಿ, ಇದನ್ನು ಉಪಯೋಗಿಸಬೇಕೇ ಹೊರತು ದುರುಪಯೋಗ ಮಾಡಬಾರದು ಅನ್ನೋ ಸಂದೇಶವನ್ನು ಭಗವಂತ ಕೊಡ್ತಾನೆ. ಇಷ್ಟು ಹೇಳಿ, ಮನ್ಮನಾಭವ ಮದ್ಭಕ್ತ ಮಜ್ಜಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾರಿ ಪ್ರಿಯೋಸಿಮೆ. ಅಲ್ಲಿ ಇನ್ನೊಂದ್ಸತಿ ಬರುತ್ತೆ ಶ್ಲೋಕ, ಇಲ್ಲಿ ಬರುತ್ತೆ, ಮಾಮೇ ವೈಶ್ಯತಿ ಯುಕ್ತವೈವಂ ಜ್ಞಾತ್ವಾ ಮಾಂ ಮತ್ಪರಾಯಣ ಅಂತ ಹೇಳ್ತಾ ಎರಡು ಸತಿ ಬಂದ ಶ್ಲೋಕ. ಪೂರ್ವಾರ್ಧ ಮಾತ್ರ, ಉತ್ತರಾರ್ಧ ವ್ಯತ್ಯ ಆಗುತ್ತೆ. ಮಾಮೇ ವೈಶ್ಯಸಿ ಯುಕ್ತವೈವಂ ಮತ್ಪರಾಯಣ ಅಂತ ಭಗವಂತ ಮುಗಿಸ್ತಾ ಇದ್ದಾರೆ. ಇದು ಆ ಅರ್ಥ ಮುಂದೆ ಹೇಗೋ ನೋಡ್ತೇವೆ. ಆದ್ದರಿಂದ ನನ್ನಲ್ಲೇ ಮನಸ್ಸಾಕು, ನನ್ನಲ್ಲಿಗೋಸ್ಕರ ಕರ್ಮಗಳನ್ನು ಮಾಡು, ಮದ್ಯಾಜಿ ನನ್ನ ಕೃತಿ ಯಜ್ಞಗಳನ್ನು ಮಾಡು, ನನ್ನಲ್ಲೇ ಬುದ್ಧಿಯನ್ನು ಹಾಕು, ನೀನು ಏನು ಯೋಚನೆ ಮಾಡಬೇಡ. ಪ್ರವಣಂ ಕುರು ಮಾನಸ ಮೀಶಪದೆ, ಆ ಉದ್ಧಾರ ಮಾಡಿಯೇ ಮಾಡ್ತೇನೆ, ನೀನು ವಿಶೇಷವಾದ ಸದ್ಗತಿ ಹೋಗ್ತೀಯ ಅರ್ಜುನ ಅಂತೇಳಿ ಆಶ್ವಾಸನೆ ಕೊಡ್ತಾನೆ. ಇದು ರಾಜವಿದ್ಯಾ, ರಾಜಗುಹ್ಯ ಯೋಗದ ಸಾರಾಂಶ. ಮುಂದೆ ಬರೋದೇ ವಿಭೂತಿ ಯೋಗ, ಅದಂತೂ ನಿತ್ಯ ಚಿಂತನೆಗೆ ಬೇಕಾದಂಥ ಅನುಸಂಧಾನ ಕ್ರಮ ಹೇಳ್ತಕ್ಕಂಥ ಯೋಗ. ಆಮೇಲೆ ವಿಶ್ವರೂಪ ಯೋಗ ಇತ್ಯಾದಿಗಳೆಲ್ಲ ಬರ್ತಾ ಇದೆ. ಈ ರೀತಿಯಾದ ಪ್ರವಚನ ಮಾಲಿಕೆ ಇಲ್ಲಿ ಪ್ರಾರಂಭವಾಗಿ ಹೆಚ್ಚುಗಡೆ 2 ವರ್ಷ ಆಯ್ತು ಈಗಾಗಲೇ. 9 ಅಧ್ಯಾಯವನ್ನು ಮುಗಿಸಿದ್ದೇವೆ. ಈಗ ಇದರ ಕೊನೆಯ ಶ್ಲೋಕದ ವಿವರಣೆಗಳನ್ನು ಮುಂದೆ ಶುರುವಾಗುತ್ತಲ್ಲ, ಯಾವಾಗಲೂ ಹಿಂದಿನ ಶ್ಲೋಕದ ಅನುವಾದ ಮುಂದಿನ ಪ್ರವಚನ ಶುರುವಾದಾಗಲೇ ಹೆಚ್ಚು ಮಾಡೋದು ಟೈಮ್ ಸಿಗುತ್ತೆ, ಆವತ್ತು ನೋಡೋಣ ಅಂತ ಹೇಳ್ತಾ. ಜೊತೆಗೆ ಈ ಮುಂದಿನ ಪ್ರವಚನ ಯಾವಾಗ ಎಂದು ಪ್ರಶ್ನೆ ಇದೆ, ಅದು 9 ಪ್ರಾರಂಭ, 9 ಗೀತಾ ಜಯಂತಿ ಮಂಗಳ ಆಗ ಹಾಗೆ ಅದು ವ್ಯವಸ್ಥೆಯಾಗಿರುತ್ತೆ. ವಿಭೂತಿ ಯೋಗದ ಒಂದು ಪ್ರವಚನವನ್ನು ಆ ಕಾಲಕ್ಕೆ ನೋಡೋಣ ಅಂತ ಹೇಳ್ತಾ, ಎಂದಿನಂತೆ ಈ ಒಂದು ಪವಿತ್ರವಾದಂತಹ ರಾಮದೇವರ ಸನ್ನಿಧಾನದ ವೇದಿಕೆ, ರಾಮ ಶಸ್ತ್ರಭೃತಾಮಹಂ ಅಂತಲೇ ಭಗವಂತ ಹೇಳಿದ್ದಾನೆ ಅಂತ ನಮಗೆ ಪ್ರಶ್ನೆ. ಕೃಷ್ಣನ ಗುಡಿಯಲ್ಲಿ ಆಗಬೇಕಾಗಿತ್ತು ಭಗವದ್ಗೀತೆ, ರಾಮನ ಗುಡಿ ಆಗುತ್ತಲ್ಲ ಅಂತ ಕೇಳಿದರೆ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ರಥನೇ ರಾಮದೇವರ ರಥ, ಅದು ಒಂದು ಅರ್ಜುನ ಕೂತ ರಥನೇ ರಾಮದೇವರ ರಥ. ಆದ್ದರಿಂದ ರಾಮದೇವರ ರಥ, ರಾಮದೇವರ ಗುಡಿ, ರಾಮದೇವರ ಗುಡಿಯಲ್ಲಿ ಗೀತೆ ಆಗುತ್ತೆ ಅಂದರೆ ಅರ್ಜುನ ರಥದಲ್ಲಿ ಕೂತು ಕೇಳಿದ್ನಲ್ಲ, ಅದರಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಂಥ ಅನುಭವವನ್ನು ಭಗವಂತ ಕೊಡ್ತಾ ಇದ್ದಾನೆ. ಅಂತ ಪವಿತ್ರವಾದಂಥ ಈ ಕಾರ್ಯಕ್ಕೆ ರಾಮಮಂದಿರದ ಕಾರ್ಯಕರ್ತರು, ಶ್ರೀ ಜಗನ್ನಾಥರಾಯರ ನೇತೃತ್ವದೊಳಗೆ ಅವರ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಸಹ ಬಹಳ ವೈಭವದಿಂದ ಪ್ರತಿ ಪ್ರವಚನ ಮುಗಿಲಕ್ಕೂ ಕೂಡ ಮುಂದೆ ಯಾವಾಗ ಅಂತ ಕೇಳ್ತಾರೆ. ಬಹುಶಃ ಈ ರೀತಿ ಜ್ಞಾನಕಾರರ ಆಸಕ್ತಿ ತೋರಿಸ್ತಾ ಸಂಸ್ಥೆಗಳು ಸಿಗೋದು ಭಾರಿ ಭಾರಿ ಅಪರೂಪ. ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಅದು ಒಂದು ಭಗವಂತನ ಸೇವೆಯನ್ನಾಗಿ, ಒಂದು ರಥವನ್ನಾಗಿ ಏನು ಆಚರಿಸ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ನನ್ನ ವೈಯಕ್ತಿಕವಾದ ನಿಮ್ಮೆಲ್ಲರ ಪರವಾದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಇಲ್ಲಿಯ ರಾಘವೇಂದ್ರ ದರ್ಶನ ಕೇಂದ್ರದವರು ಇದರಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಪ್ರಾಯೋಜಕರಾಗಿ ಬಿಟ್ಟು ಬಂದು ಸೇವಾಕರ್ತರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿ ಗೀತಾಭಿವೃತ್ತಿ ಬರೆದಿದ್ದಾರೆ ಅಂತ ಹೇಳಿ ತುಂಬ ಎಷ್ಟು ಮಟ್ಟಕ್ಕೆ ಗೊತ್ತಿದೆಯೋ ದೇವರಿಗೆ ಗೊತ್ತು. ಇವರಂತೂ ರಾಘವೇಂದ್ರ ಸ್ವಾಮಿ ಗೀತಾ ಬರೆದಿದ್ದಾರೆ, ಅವ್ರ ಗೀತಾಭಿವೃತ್ತಿಯ ಪ್ರವಚನವೇ ನಡೆಯುತ್ತೆ ಅಂತಕ್ಕಂಥ ಒಳ್ಳೆಯ ದೀಕ್ಷೆಯಿಂದ ಪ್ರತಿ ಬಾರಿಯೂ ಏನು ಸೇರ್ತಾ ಇದ್ದಾರಲ್ಲ, ಅದಕ್ಕೆ ಆ ಸಂಸ್ಥೆಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದರ ಜೊತೆ ಕೆಲವು ವೈಯಕ್ತಿಕವಾಗಿ ಕೆಲವರು, ಶ್ರೀ ದಿವಂಗತ ಮುರಳೀಧರ ರಾಯರ ಪತ್ನಿ, ಧರ್ಮಪತ್ನಿ, ಅವರು ಪ್ರತಿ ಸಾರಿಯೂ ಕೂಡ ಅವರ ಯಜಮಾನರು ಸಲ್ಲಿಸಿದ ಸೇವೆಯನ್ನು ಮುಂದುವರೆಸಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ. ಶ್ರೀ ಗುರುರಾಜರಾಯರು ಮತ್ತು ಮೊದಲಾದ ಅನೇಕರು ಕೂಡ ಇದರಲ್ಲಿ ಅದೇ ರೀತಿ ಮುಂದುವರಿತಾನೆ ಇದ್ದಾರೆ ಸೇವಾಕರ್ತರಾಗಿ, ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ. ಶ್ರೀಯುತ ಪ್ರಭಾಕರ್ ರಾಯರು, ಕೌಜಲಿಯವರು ಮೊದಲಾದವರೆಲ್ಲ ಕೂಡ ಈ ಪ್ರಶಸ್ತಿಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ, ಅದೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ. ಈ ಗಲಾಟೆಯ ಮಧ್ಯೆಯೂ ಕೂಡ ಏನು ಭಗವದ್ಗೀತೆಯ ಪ್ರವಚನ ನಡೆದಿದೆ, ಅದು ವಿಶೇಷವಾದಂತಹ ಮಂಗಳಕ್ಕೆ ಕಾರಣವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಮುಂದಿನ ಪ್ರವಚನ 9 ಅಂತ ಜ್ಞಾಪಿಸ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.